ॐ नमः सिद्धेभ्यः ॐ नमः सिद्धेभ्यः नमो अरिहन्तार्णम् नमो सिद्धानम् नमो आयिर्याणम् नमो वज्झायाणम् नमो लोये सौवसाहूणम् एषो पञ्च नमो यारो सौव पावपणासनो मङ्गलानं च सव्येषिं पढमं हवै मङ्गलम् पढमं हवै मङ्गलम् पंच परमेष्ठी भगवान की अहिंसा परमो धर्म की आचार्य गुरुवर श्री विद्यासागर मुनि महाराज की ಮನುಷ್ಯನ ಬದುಕಿನಲ್ಲಿ ಪಂಚಪಾಪಗಳು ಹಿಂಸೆ ಅಸತ್ಯ ಕಳವು ಕುಶೀಲ ಮತ್ತು ಪರಿಗ್ರಹ ಈ ಪಂಚಪಾಪಗಳು ಕಡಿಮೆಯಾಗಲಿ ಅನ್ನುವಂತಹ ಉದ್ದೇಶದಿಂದ ಬಾಹ್ಯ ಮತ್ತು ಅಭ್ಯಂತರ ಪರಿಗ್ರಹಗಳಿಂದ ನಿವೃತ್ತಿಯನ್ನು ಹೊಂದುವುದಕ್ಕಾಗಿ ತೀರ್ಥಂಕರ ಭಗವಂತರು ಶ್ರಾವಕ ಧರ್ಮದ ಉಪದೇಶವನ್ನು ಮಾಡಿದರು. ಆ ನಿವೃತ್ತಿಗಾಗಿ ಪ್ರತಿಮೆಗಳ ವ್ಯಾಖ್ಯಾನವನ್ನು ಮಾಡಿದರು. ಯಾವುದರ ನಿವೃತ್ತಿಗಾಗಿ? ಬಾಹ್ಯ ಪರಿಗ್ರಹ ಮತ್ತು ಅಭ್ಯಂತರ ಪರಿಗ್ರಹ. 24 ಪ್ರಕಾರದ ಪರಿಗ್ರಹಗಳಲ್ಲಿ ನಾವು ಏಕದೇಶವಾಗಿ ನಿವೃತ್ತಿಯನ್ನು ಯಾವ ತರದಿಂದ ಹೊಂದಬಹುದು ಅನ್ನುವಂಥ ವಿಷಯವನ್ನು ಕುರಿತು ವ್ಯಾಖ್ಯಾನ ಮಾಡಿದರು. ಆ ವ್ಯಾಖ್ಯಾನದ ಹೆಸರೇ ಪ್ರತಿಮಾಧಿಕಾರ. ಪ್ರತಿಮಾಧಿಕಾರ ಅಂದರೆ ಚಾರಿತ್ರಾಧಿಕಾರ. ಶ್ರಾವಕ ಧರ್ಮ 5ನೇ ಗುಣಸ್ಥಾನದ ಚಾರಿತ್ರ ಧರ್ಮ. ಇದು ಪ್ರತಿಮೆಗಳ ಮೂಲಕ ವ್ಯಕ್ತ ಆಗ್ತದೆ. ಚಾರಿತ್ರ ಧರ್ಮ ಯಾವುಗಳ ಮೂಲಕ ವ್ಯಕ್ತ ಆಯಿತು? ಪ್ರತಿಮೆಗಳ ಮೂಲಕ. ಪ್ರತಿಮೆಗಳು 11 ಈಗಾಗಲೇ 11 ಪ್ರತಿಮೆಗಳಲ್ಲಿ 10 ಪ್ರತಿಮೆಗಳ ವಿಷಯವನ್ನು ತಿಳಿದುಕೊಂಡಿದ್ದೀರಿ. 11ನೇ ಪ್ರತಿಮೆಯ ವ್ಯಾಖ್ಯಾನ ವಿಷಯ ಈಗ ತಿಳ್ಕೊಳ್ಳೋಣ. ಇಲ್ಲಿವರೆಗೆ ಯಾವ ಪ್ರತಿಮೆಗಳ ವ್ಯಾಖ್ಯಾನವನ್ನು ಮಾಡಿ ಪರಿಗ್ರಹವನ್ನು ಕಡಿಮೆ ಮಾಡಿಕೊಳ್ಳತಕ್ಕಂಥದ್ದಕ್ಕೆ ಒಂದು ದಾರಿಯನ್ನು ತೋರಿಸಿಕೊಟ್ರು. ಆ ದಾರಿಯಲ್ಲಿ ನಾವು ಏನು ಕಮ್ಮಿ ಮಾಡ್ತಾ ಹೋಗ್ತಾ ಇದ್ದೇವೆ? ಪರಿಗ್ರಹಗಳನ್ನು. ಕೇವಲ ಬಾಹ್ಯ ಪರಿಗ್ರಹಗಳನ್ನು ಬಿಡ್ತಾ ಹೊರಟಿದ್ದೇವೆ ಅಥವಾ ಅಂತರಂಗ ಪರಿಗ್ರಹವನ್ನು ಬಿಡ್ತಾ ಇದ್ದೀವಿ? ಅಂತರಂಗ ಪರಿಗ್ರಹಗಳನ್ನು ಕೂಡ ಬಿಡ್ತಾ ಇದ್ದೀವಿ. ನಾನು ಬಿಡ್ತಾ ಇಲ್ಲ, ಬಿಡುವಂತಹ ವಿಷಯವನ್ನು ತಿಳ್ಕೊಳ್ತಾ ಇದ್ದೀವಿ. ಅಂತಂದ್ರೆ ಈ ತರ ಬಿಡಬೇಕು, ಈ ತರ ಬಿಡಬೇಕಾಗ್ತದೆ ಅನ್ನುವಂತ ವಿಷಯ ಪ್ರತಿಮಾದಿಂದ ನಮಗೆ ಗೊತ್ತಾಗ್ತಾ ಇದೆ. ಬಾಹ್ಯದ ಈ ಪರಿಗ್ರಹಗಳನ್ನು ಬಿಡದೆ ಅಂತರಂಗ ಪರಿಗ್ರಹಗಳನ್ನು ಬಿಡಲಿಕ್ಕೆ ಆಗಲ್ಲ. ಬಹಿರಂಗ ತ್ಯಾಗ ಆಗಿದೆ ಅಂತಂದ್ರೆ ಅಂತರಂಗ ತ್ಯಾಗ ಇದೆ ಅನ್ನುವಂಥದ್ದನ್ನು ಊಹೆ ಮಾಡಬಹುದು. ಆದರೆ ಬಹಿರಂಗ ಪರಿಗ್ರಹ ಬಿಡುವಾಗ ನಮ್ಮ ಮನಸ್ಸು, ನಮ್ಮ ಉದ್ದೇಶ, ನಮ್ಮ ಗುರಿ, ನಮ್ಮ ಲಕ್ಷ್ಯ, ನಮ್ಮ ಧ್ಯೇಯ, ನಮ್ಮ ಪರಿಣಾಮಗಳು, ನಮ್ಮ ಭಾವಗಳು ಯಾವ ಥರದಲ್ಲಿರಬೇಕು ಅಂತಂದರೆ, ನಾನು ಈ ಬಾಹ್ಯ ಪರಿಗ್ರಹಗಳನ್ನು ಅಂತರಂಗ ಪರಿಗ್ರಹದ ತ್ಯಾಗದ ಸಲುವಾಗಿ ತ್ಯಾಗ ಮಾಡ್ತಾ ಇದ್ದೇನೆ. ಯಾವ ಪರಿಗ್ರಹಗಳನ್ನು ತ್ಯಾಗ ಮಾಡ್ತಾ ಇದ್ದೇನೆ? ಬಹಿರಂಗ ಪರಿಗ್ರಹಗಳನ್ನು ಅಂತರಂಗ ಪರಿಗ್ರಹದ ತ್ಯಾಗಕ್ಕಾಗಿ ಮಾಡ್ತಾ ಇದ್ದೇನೆ ಅನ್ನುವಂತ ಒಂದು ಗುರಿ ಬೇಕು. ಇದು ಒಂದು ಗುರಿ ನಮ್ಮದು. ಈ 10 ಪರಿಗ್ರಹಗಳನ್ನು ಬಹಿರಂಗದಲ್ಲಿ ಬಿಡುವುದಿದೆ. ಯಾವ ಉದ್ದೇಶದಿಂದ ಬಿಡುವುದಿದೆ? ಅಂತರಂಗದಲ್ಲಿರತಕ್ಕಂತಹ ಆ ಮೋಹಿನಿ ಕರ್ಮ 28 ಪ್ರಕಾರದ್ದು, ಅದು ಅಂತರಂಗ ಪರಿಗ್ರಹ. 8 ಕರ್ಮಗಳು ಕೂಡ ಅಂತರಂಗ ಪರಿಗ್ರಹ. ಜ್ಞಾನಾವರಣ, ದರ್ಶನಾವರಣ, ವೇದ್ನೀಯ, ಮೋಹಿನಿಯ, ಆಯು, ನಾಮ, ಗೋತ್ರ, ಅಂತರ ಎಲ್ಲ ಅಂತರಂಗ ಪರಿಗ್ರಹಗಳೇ ಇವೆ. ಆದರೆ ಅದರೊಳಗೆ ಮುಖ್ಯ ಅಂತರಂಗ ಪರಿಗ್ರಹ ಯಾವುದು ಅಂತಂದ್ರೆ, ಮುಖ್ಯ ಅಂತರಂಗ ಪರಿಗ್ರಹ ಯಾವುದು? ಮೋಹಿನಿ ಕರ್ಮ. ಏಕೆಂದ್ರೆ ಮೋಹಿನಿ ಕರ್ಮದ ಉದಯದಲ್ಲಿನೇ ಬಾಹ್ಯ ಪರಿಗ್ರಹಗಳ ವಿಷಯದಲ್ಲಿ ಮೋಹ ಆಗೋದು. ಮೋಹ ಏನಾಗ್ತದೆ? ಬಾಹ್ಯ ವಸ್ತುಗಳ ಮೇಲೆ ಯಾವ ಕರ್ಮದ ಉದಯದಲ್ಲಿ ಆಗ್ತದೆ? ಮೋಹಿನಿ ಕರ್ಮ. ಏನು ಆಯು ಕರ್ಮದ ಕಾರಣದಿಂದ ಆಗ್ತದೆ? ಶರೀರ, ಆಯು, ಕರ್ಮ ಇಂಥದ್ದೆಲ್ಲ ಇರುವ ಕಾರಣದಿಂದ ನಮಗೆ ಬಾಹ್ಯ ಪರಿಗ್ರಹಗಳ ಬಗ್ಗೆ ಮೋಹ ಆಗ್ತಾ ಇದೆಯೇನು? ಬಾಹ್ಯ ಪರಿಗ್ರಹಗಳನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಆಸೆ ಆಗ್ತಾ ಇದೆಯೇನು? ಇಲ್ಲ. ಅರ್ಹಂತ ಭಗವಂತರು ಆಯು ಕರ್ಮದ ಉದಯದಲ್ಲೂ ಇದ್ದಾರೆ. ಮನುಷ್ಯ ಆಯು ಅವರಿಗೆ ಉದಯ ಇದೆ. ಮನುಷ್ಯಾಯು ಉದಯದಲ್ಲಿದೆ, ಶರೀರವೂ ಇದೆ, ಆಮೇಲೆ ಉಳಿದ 4 ಘಾತಿ ಕರ್ಮಗಳು ಕೂಡ ಅವರ ಆತ್ಮನಲ್ಲಿ ಇವೆ. ಅಘಾತಿ ಕರ್ಮಗಳು, ಈ ಕರ್ಮಗಳಿರುವಾಗ ಎಲ್ಲಾ ಪರಿಗ್ರಹ, ಎಲ್ಲಾ ಕರ್ಮಗಳು, 8 ಕರ್ಮಗಳು ಪರಿಗ್ರಹ ಅಂತ ಅನ್ನಿಸಿಕೊಳ್ಳುವಾಗ, ಈ 4 ಅಘಾತಿ ಕರ್ಮಗಳ ಉದಯದಲ್ಲಿ ಪರವಸ್ತುಗಳ ಮೋಹ ಯಾಕೆ ಆಗಬಾರದು? ಮೋಹಿನಿ ಕರ್ಮ ಇಲ್ಲ. ಅಂತರಂಗದ 8 ಕರ್ಮಗಳು ಪರಿಗ್ರಹ, ಆದರೆ ಉಳಿದ 7 ಕರ್ಮಗಳು, ಮೋಹಿನಿ ಕರ್ಮವನ್ನು ಬಿಟ್ಟು 7 ಕರ್ಮಗಳ ಪರಿಗ್ರಹವನ್ನು ಸಂಗ್ರಹಿಸಿಕೊಳ್ಳಬೇಕು, ಕಟ್ಟಿಕೊಳ್ಳಬೇಕು, ಅವುಗಳ ಫಲವನ್ನು ಅನುಭವಿಸಬೇಕು ಅಂತಂದ್ರೆ ಮೋಹಿನಿ ಕರ್ಮ ಇಲ್ಲದೆ ಉಳಿದ ಕರ್ಮಗಳು ಬರುವುದೇ ಇಲ್ಲ ಒಳಗೆ. ಮೋಹಿನಿ ಕರ್ಮವೇ ಮುಖ್ಯ. ಸಕಲ ಪರಿಗ್ರಹಗಳ ಸಂಗ್ರಹಕ್ಕೆ ಬಾಹ್ಯ, ಅಭ್ಯಂತರ, ಉಳಿದ ಕರ್ಮಗಳು, 7 ಕರ್ಮಗಳು, ಅದು ಕೂಡ ಪರಿಗ್ರಹ ಅಲ್ಲ. ಆ ಪರಿಗ್ರಹದ ಸಂಗ್ರಹಕ್ಕೆ ಯಾವ ಕರ್ಮದ ಉದಯ ಕಾರಣ ಆಯಿತು? ಮೋಹಿನಿ ಕರ್ಮ. ಅದು ಎಷ್ಟು ಪ್ರಕಾರದ್ದು? 28 ಪ್ರಕಾರದ್ದು. ದರ್ಶನ ಮೋಹಿನಿ 3 ಪ್ರಕಾರದ್ದು, ಚಾರಿತ್ರ ಮೋಹಿನಿಯ 25 ಪ್ರಕಾರದ್ದು. ಈ 28 ಪ್ರಕೃತಿಗಳನ್ನು ಯಾರು ಕ್ಷಯ ಮಾಡ್ತಾರೆ, ಯಾರು ಜಯಿಸ್ತಾರೆ, ಯಾರು ಕ್ಷೋಪಶಮ ಅವಸ್ಥೆಯನ್ನು ಹೊಂದುತ್ತಾರೆ, ಯಾರೋ ಉಪಶಮನ ಮಾಡ್ತಾರೆ, ಇಂಥ ಉಪಶಮನ ಮಾಡುವಂತಹ ಪದ್ಧತಿ, ಕ್ಷಯೋಪಶಮ ಮಾಡಿಕೊಳ್ಳತಕ್ಕಂಥ ಪದ್ಧತಿ, ಕ್ಷಯ ಮಾಡುವಂತಹ ಪದ್ಧತಿ, ಈ ಪದ್ಧತಿ ಯಾವ ಪದ್ಧತಿ, ಎಂಥ ಪದ್ಧತಿ, ಏನು ಪದ್ಧತಿ ಅದು? ಪರಿಗ್ರಹವನ್ನು ತ್ಯಾಗ ಮಾಡುವ ಪದ್ಧತಿಗೇನೆ ಉಪಶಮ, ಕ್ಷಯೋಪಶಮ, ಕ್ಷಾಯಿಕ ಅಂತಾರೆ. ಮೋಹಿನಿ ಕರ್ಮಗಳನ್ನು ಉಪಶಮನ ಮಾಡಿತ್ತು ಅಂತಂದ್ರೆ ಔಪಶಮಿಕ ಚಾರಿತ್ರ ತ್ಯಾಗ ಆಯಿತು. ಉಪಶಮದ ಮುಖಾಂತರ ಅಂತರಂಗ ಪರಿಗ್ರಹ ತ್ಯಾಗ ಆಯಿತು. ಎಷ್ಟು ಸಮಯದವರೆಗೆ ನಾವು ತ್ಯಾಗ ಮಾಡಿದ್ದೇವೆ ಅಷ್ಟು ಸಮಯದವರೆಗೆ ಆ ಪರಿಗ್ರಹ ನಮ್ಮನ್ನ ಉದಯಕ್ಕೆ ಬಂದು ಬಾಹ್ಯ ವಸ್ತುಗಳ ಗ್ರಹಣ ಮಾಡಲಿಕ್ಕೆ ಆಗಲಿ ಅಥವಾ ಅನ್ಯ ಕರ್ಮಗಳನ್ನು ಕಟ್ಟಿಕೊಳ್ಳಲಿಕ್ಕಾಗಲಿ ಅದು ಕಾರಣ ಆಗಲ್ಲ. ಉಳಿದ ಏಳು ಕರ್ಮಗಳು ಅವುಗಳನ್ನು ನಾವು ಕಟ್ಟಿಕೊಳ್ಳಬೇಕಂತಂದ್ರೂ ಉದಯಬೇಕಲ್ಲ. ಆದರೆ ನಾವು ಚಾರಿತ್ರದ ಇಚ್ಛೆಯಿಂದ, ಚಾರಿತ್ರ ಧರ್ಮದ ಇಚ್ಛೆಯಿಂದ ಚಾರಿತ್ರವನ್ನು ಸ್ವೀಕಾರ ಮಾಡಿದ್ದೀವಿ ಅಂತಂದ್ರೆ ಕೆಲವೊಂದು ಪ್ರಕೃತಿಗಳಾದರೂ ಉಪಶಮನ ಆಗಿವೆ ಅಲ್ಲ. ಕೆಲವೊಂದು ಪ್ರಕೃತಿಗಳು ಕ್ಷಯ ಆಗಿವೆ ಅಲ್ಲ, ಕೆಲವೊಂದು ಪ್ರಕೃತಿಗಳು ಉದಯದಲ್ಲಿ ಇವೆ ಅಲ್ಲ. ಇನ್ನು ಎಷ್ಟು ಉಪಶಮನ ಆಗಿವೆ ಅಥವಾ ಕ್ಷಯ ಆಗಿವೆ ಅಥವಾ ಕ್ಷಯೋಪಶಮ ಅವಸ್ಥೆಯನ್ನು ಹೊಂದಿವೆ, ಅಷ್ಟು ಪ್ರಮಾಣದಲ್ಲಿ ಜೀವ ಅಭ್ಯಂತರ ಪರಿಗ್ರಹದಿಂದ ದೂರಾಗಿದ್ದಾನೆ ಅಂತ ಅರ್ಥ. ಮತ್ತು ಎಷ್ಟು ಪ್ರಮಾಣದಲ್ಲಿ ಅಭ್ಯಂತರ ಪರಿಗ್ರಹದಿಂದ ದೂರಾಗಿದ್ದಾನೆ ಅಷ್ಟು ಪ್ರಮಾಣದಲ್ಲಿ ಹೊಸ ಕರ್ಮಗಳನ್ನು ಆತ ಕಟ್ಟಿಕೊಳ್ತಾ ಇಲ್ಲ. ಅಷ್ಟು ಪ್ರಮಾಣದಲ್ಲಿ ಯಾವ ಗುಣಸ್ಥಾನದಲ್ಲಿದ್ದೇವೆ ಆ ಗುಣಸ್ಥಾನದ ಅನುಸಾರವಾಗಿ ಎಷ್ಟು ಪ್ರಮಾಣದಲ್ಲಿ ನಾವು ಮೋಹಿನಿ ಕರ್ಮವನ್ನು ಜಯಿಸಿದ್ದೇವೆ ಅಷ್ಟು ಪ್ರಮಾಣದಲ್ಲಿ ಹೊಸ ಕರ್ಮಗಳನ್ನು ಕಟ್ಟಿಕೊಳ್ತಾ ಇಲ್ಲ, ಬಾಹ್ಯ ವಸ್ತುಗಳ ಮೋಹ ಉತ್ಪನ್ನ ಆಗ್ತಾ ಇಲ್ಲ. ಹೀಗೆ ಆತ್ಮಕಲ್ಯಾಣದ ದಾರಿ ಅಂತಂದ್ರೆ ಚಾರಿತ್ರ ಮೋಹಿನಿಯ ಮತ್ತು ದರ್ಶನ ಮೋಹಿನಿಯ ಈ ಎರಡೂ ಕರ್ಮಗಳನ್ನು ಜಯಿಸುವುದರಲ್ಲಿದೆ. ಒಂದು ಉದಾಹರಣೆ, ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಅನುಭವದಲ್ಲಿ ಇದ್ದಿರತಕ್ಕಂಥ ವಿಷಯ, ಯಾವುದೇ ವಸ್ತುವನ್ನು ನೋಡಿದಾಗ ಸಂತ್ಯಾಗ ಹೋಗ್ತೀರಿ, ಉದಾಹರಣೆ ಸಂತೆಯೊಳಗೆ ಹೋದ್ರಿ, ಎಷ್ಟೋ ವಸ್ತುಗಳನ್ನು ನೋಡ್ತಾ 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 ಹೋಗ್ತೀರಿ. ಒಂದು ಕಡೆ ಉಳ್ಳಾಗಡ್ಡಿ ನೋಡಿದ್ರಿ, ಒಂದು ಕಡೆ ಕುಂಬಳಕಾಯಿ ನೋಡಿದ್ರಿ, ಇನ್ನೊಂದು ಕಡೆ ಬೌನ್ಸಿಕಾಯಿ ನೋಡಿದ್ರಿ, ಮತ್ತೊಂದು ಕಡೆಗೆ ಅರಿವಿಗಳನ್ನು ಮಾರತಕ್ಕಂಥ ಮನುಷ್ಯ ಕೂತ್ಕೊಂಡಿದ್ದಾನೆ, ಅರಿವಿಗಳನ್ನು ಮಾರುವುದನ್ನು ನೋಡಿದ್ರಿ, ಇನ್ನೊಂದು ಕಡೆಗೆ ಚಪ್ಪಲ್ ಮಾಡ್ತಿರ್ತಾನೆ, ಜಜ್ತಿರ್ತಾನೆ, ಅವನು ಮೊಳೆ ಹೊಡಿತಿರ್ತಾನೆ, ಅವನು ನೋಡಿದ್ರಿ. ನೋಡ್ತಾ ನೋಡ್ತಾ ಹೋಗ್ತಾ ಇದ್ದಿರಲ್ಲ, ಹೋಗ್ತಾ ಇದ್ದೀರಿ. ಆದರೆ ಆ ಎಲ್ಲ ವಸ್ತುಗಳನ್ನು ನೋಡಿದಾಗ ಎಲ್ಲದರಿಂದ ಮೋಹ ಆಯ್ತೇನು? ಎಲ್ಲದರಿಂದ ನಾವು ಇಲ್ಲಿ ನಮ್ಮ ಕೆಲಸ ಆಗ್ತದೆ, ಇದು ಖರೀದಿ ಮಾಡಿಕೊಳ್ಳೋಣ ಅನ್ನತಕ್ಕಂಥ ಭಾವ ಆಯ್ತೇನು? ಅದರ ಕಣ್ಣು ಎಲ್ಲದನ್ನು ನೋಡಿದೆ, ಆದರೆ ಎಲ್ಲದನ್ನು ನೋಡಿ ಮೋಹ ಮಾಡಿಲ್ಲ, ಆಸೆ ಮಾಡಿಲ್ಲ, ಆ ಪರಿಗ್ರಹ ಬೇಕು ಅನ್ನತಕ್ಕಂತಹ ವಿಕಲ್ಪವನ್ನು ಹೊಂದಿಲ್ಲ. ಆದರೆ ವಿಕಲ್ಪವನ್ನು ನೀವು ಎಲ್ಲಿ ಮಾಡ್ತೀರಿ ಅಂತಂದ್ರೆ, ಮನೆಯನ್ನ ಬಿಟ್ಟು ಸಂತ್ಯಾಗ ಹೋಗಿದ್ದೀರಿ, ಆ ಮನೆಯ ಬಿಡುವಾಗಲೇನೆ ನಿಮ್ಮ ಹತ್ರ ಹಣ ಇದೆ, ಕೈಚೀಲಿದೆ, ಸಂತಿ ಮಾಡ್ಕೊಂಡು ಬರೋದಿದೆ, ಸೋಮವಾರ ಕೈಚೀಲು ತಗೊಂಡು ಹೋಗಿದ್ದೀರಿ, ಆ ಕೈಚೀಲು ತಗೊಂಡು ಹೋಗುವಾಗ ಹಣನೂ ಕೈಯಲ್ಲಿದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಹಣ ಎಷ್ಟಿದೆ ಅಷ್ಟರಲ್ಲಿ ಎಲ್ಲಾ ಪದಾರ್ಥಗಳನ್ನು ಖರೀದಿ ಮಾಡ್ಕೊಳ್ಳೋದಿದೆ. ಯಾವ ಯಾವುದನ್ನು ಖರೀದಿ ಮಾಡ್ಕೊಳ್ಳೋದಿದೆ ಅದನ್ನು ಸಂಕಲ್ಪ ಮಾಡಿಕೊಂಡು ಹೋಗಿರ್ತೀರಿ ಮನೆಯಲ್ಲಿ, ಏನೇನು ತರೋದಿದೆ, ಇದನ್ನು ತರೋದಿದೆ, ಇದನ್ನು ತರೋದಿದೆ, ಇದನ್ನು ತರೋದಿದೆ, ಇದನ್ನು ತರೋದಿದೆ, ಎಷ್ಟು ವಸ್ತು? ನಾಲ್ಕು ವಸ್ತು. ಆದರೆ ನೋಡಿರೋದು 400 ವಸ್ತುಗಳನ್ನು ನೋಡಿ ಬಂದಿರ್ತೀರಿ, ಮೋಹ ಆಗಿರ್ತದೇನು? 400 ವಸ್ತುಗಳಲ್ಲಿಯ ಕೇವಲ 4 ವಸ್ತುಗಳ ಮೋಹ ಇದೆ, ಮತ್ತು 4 ವಸ್ತುಗಳನ್ನು ತರುವಷ್ಟು ಹಣ ನಮ್ಮಲ್ಲಿ ನಮ್ಮ ಬಳಿಯಲ್ಲಿದೆ, ಸಂತೆಯೊಳಗೆ ಹೋಗಿದ್ದೇವೆ. ನಾವು ಯಾವ ವಸ್ತುವನ್ನು ನೋಡಿ ಆಸೆ ಪಡ್ತೀವಲ್ಲ ಇದನ್ನು ಖರೀದಿ ಮಾಡಿಕೊಳ್ಳೋಣ, ಅದು ನಮ್ಮ ಪರಿಗ್ರಹ. ಆ ಬಾಹ್ಯ ಪರಿಗ್ರಹ ನಮ್ಮ ಕೈಚೀಲಿಗೆ ಬರಬೇಕು ಅಂತಂದ್ರೆ ಆಸೆ ಬೇಕು, ಆಸೆಯನ್ನು ನೆರವೇರಿಸಲಿಕ್ಕೆ ಹಣ ಬೇಕು, ಹಣವನ್ನು ಗಳಿಸುವಾಗ ಮೋಹ ಆಗಿದೆ, ಅಲ್ಲಿಯೂ ಮೋಹಿನಿಕರ್ಮ ಬಂದಾಗಿದೆ. ಆಮೇಲೆ ಈ ಖರೀದಿ ಮಾಡಿಕೊಳ್ಳುವಾಗ ಆ ವಸ್ತು ಕಂಡ ತಕ್ಷಣ ಅಲ್ಲಿ ಮತ್ತೆ ಆರ್ತ ಧ್ಯಾನ ರೌದ್ರ ಧ್ಯಾನ ಆಗಬಹುದು, ಯಾಕೆಂದ್ರೆ ಯಾವ ವಸ್ತುವಿನ ಮೇಲೆ ಮೋಹ ಇರ್ತದೆ ಆ ವಸ್ತುವನ್ನು ಆಶ್ರಯಿಸಿ ಆ ವಸ್ತುವನ್ನೇ ಕುರಿತು ನಮಗೆ ರಾಗದ್ವೇಷ ಆಗ್ತದೆ, ವಿನಃ ಉಳಿದ ವಸ್ತುಗಳನ್ನು ಕುರಿತು ಎಂದು ರಾಗದ್ವೇಷ ಮನಸ್ಸಿನಲ್ಲಿ ಆಗುಲ್ಲ. ಅದೇ ಸಂತೆಯಲ್ಲಿ ಮುನಿಗಳು ಕೂಡ ಹಾದು ಬಂದರು, ಬೌಂಚಿಕಾಯಿ ನೋಡಿದ್ರು, ಬೆಂಡಿಕಾಯಿ ನೋಡಿದ್ರು, ಉಳ್ಳಾಗಡ್ಡಿ ನೋಡಿದ್ರು, ಅವರು ನೋಡ್ಕೊಳ್ತಾ ಬರ್ತಾ ಇದ್ದಾರೆ. ಆದರೆ ಅವರಿಗೆ ಕರ್ಮ ಬಂದ ಆಗ್ತಾ ಇದೇನು ಇಲ್ಲ? ಯಾಕೆ ಆಗ್ತಾ ಇಲ್ಲ? ಅವರು ನೋಡಿ ಅನಂತ ಅನುಬಂಧಿ ಜಯಿಸಿದ್ರು, ಅಪ್ರತ್ಯಕ್ಷ ಅನಾವರಣಿ ಕರ್ಮವನ್ನು ಜಯಿಸಿದ್ರು, ಪ್ರತ್ಯಾಖ್ಯಾನ ಅವರನ್ನ ಕರ್ಮವನ್ನು ಜಯಿಸಿದ್ದಾರೆ. ಇನ್ನು ಈ ಮೂರು ಕರ್ಮಗಳ ಉದಯದಲ್ಲಿ ಮಾತ್ರ ಬಹಿರಂಗ ವಸ್ತುಗಳು ಬೇಕಾಗ್ತವೆ. ಸಂಜ್ವಲನದ ಉದಯ ಇದ್ದು ಉಳಿದವುಗಳ ಉದಯ ಇರಲಿಲ್ಲ ಅಂತಂದ್ರೆ ನಿಮಗೆ ಬಹಿರಂಗ ವಸ್ತುಗಳ ಅಪೇಕ್ಷೆ ಆಗುವುದೇ ಇಲ್ಲ. ಮುನಿಗಳು ಮೂರು ಕಷಾಯವನ್ನು ಗೆದ್ದು ಸಂತೆಯಲ್ಲಿ ಹೋಗಿದ್ದಾರೆ. ನೀವು ಅನಂತಾನುಬಂಧಿಯನ್ನು ಗೆದ್ದು ಹೋಗಿದ್ದೀರಿ. ಆಮೇಲೆ ಇನ್ನು ಎರಡು ಕರ್ಮ ಇವೆ ಅಲ್ಲ, ಬಹಿರಂಗ ವಸ್ತುಗಳನ್ನ ಇಚ್ಛೆಯನ್ನು ಮಾಡಿಸುವಂತ ಕರ್ಮಗಳು ಇನ್ನು ಎರಡು ಇವೆ. ಯಾವು? ಅಪ್ರತ್ಯಾಖ್ಯ ಅನಾವರಣೀಯ, ಪ್ರತ್ಯಾಖ್ಯ ಅನಾವರಣೀಯ. ಇವುಗಳ ಉದಯದಲ್ಲಿ ನಾವು ಅದು ಬೇಕೋ ಇದು ಬೇಕೋ ಇದು ಬೇಕೋ ಅವಶ್ಯಕತಾನುಸಾರವಾಗಿ ಅಂತೀವಿ. ಆದರೆ ನಾಲ್ಕುನೂರು ಎಲ್ಲ ಬೇಕಂತ ಏನು ಅನ್ನೂಲ್ಲ. ನಾಲ್ಕುನೂರರಲ್ಲಿಯೇ ನಾಲ್ಕು ಮಾತ್ರ ನಮ್ಮ ವಸ್ತುಗಳು, ಅವುಗಳನ್ನೇ ಖರೀದಿ ಮಾಡ್ಕೋಬೇಕಂತ ಸಂತ್ಯಾಗ ಸಂಕಲ್ಪ ಮಾಡಿಕೊಂಡು ಮನೆಯಿಂದ ಹೋಗಿದ್ದೇವೆ. ಇನ್ನು ನಿಮಗೆ ಕರ್ಮ ಬಂಧ ಎಷ್ಟಿದೆ ಅಂತಂದ್ರೆ ನಾಲ್ಕು ವಸ್ತುಗಳಿಂದಿದೆ. ಅನ್ಯ ವಸ್ತುಗಳು ಕರ್ಮ ಬಂಧಕ್ಕೆ ಕಾರಣ ಅಲ್ಲ. ಆಮೇಲೆ ಆ ಕರ್ಮ ಬಂಧಕ್ಕೆ ಸಾಧನ ಯಾವುದು? ರೊಕ್ಕ. ಆಮೇಲೆ ಅದರೊಳಗೂ ಏನ್ ಮಾಡ್ತೀರಿ? ರೊಕ್ಕ ಕೊಟ್ಟ ತಗೊಳ್ಳೋದೈತಿ, ಆದ್ರೆ ಎರಡು ರೂಪಾಯಿಗೆ ಕೊಡ್ಲ ಹಾಕಿ ಕೊಡು ಅಂತ ಹೇಳಿ ಅಂತೀರಿ. ರೊಕ್ಕದ ಮೋಹ ಇದೆ ಅಲ್ಲಿ. ಆತ ಹೇಳ್ತಿದ್ದಾನೆ ನಾಲ್ಕು ರೂಪಾಯಿ ಕೊಡಿ ಅಂತ, ನೀವು ಅಂತ ಇದ್ದೀರಿ ಎರಡು ರೂಪಾಯಿ ಹಕ್ಕಂತ. ನೋಡ್ರಿ ಅದು ವ್ಯವಹಾರ ಹೆಂಗೈತಿ, ಮೋಹದ್ದು. ಎರಡು ರೂಪಾಯಿ ಉಳಿಸ್ಕೊಳ್ಳುವ ಮೋಹ ಜೊತೆಯಲ್ಲಿ ಐತಿಲ್ಲೋ, ಹಣದ ಮೋಹ ಇದೆಯಲ್ಲ. ಇದು ಧನ ಪರಿಗ್ರಹ, ಇದು ಅಂತರಂಗ ಪರಿಗ್ರಹ. ವಸ್ತುವಿನ ಮೋಹ ಆಗುವುದರ ಜೊತೆಗೆ ಹಣದ ಮೋಹನೂ ಇದೆ. ಮನೆಯೊಳಗಿರತಕ್ಕಂಥ ಹಣ ನಮ್ಮದು, ಅದರ ಸ್ವಾಮಿತ್ವ ನಮ್ದೇ ಇದೆ, ಅದೇನು ಬಿಟ್ಟದ್ದಲ್ಲ. ಆದರೆ ಕೈಯೊಳಗಿರತಕ್ಕಂಥ ಹಣದ ಮೋಹನೂ ನೋಡ್ರಿ ಅಲ್ಲ. ನಾಲ್ಕು ರೂಪಾಯಿದು ವಸ್ತು ನಾಲ್ಕು ರೂಪಾಯಿ ಹೇಳ್ತಾ ಇದ್ದಾನೆ, ನಾಲ್ಕು ರೂಪಾಯಿ ಕೊಡಬೇಕು ಬೇಡ, ಅವನಿಗೂ ಮೋಹ ಇರ್ತದೆ ನಿಮ್ಗೆ ಅಷ್ಟೇ ಇರ್ತದೆ ಅಂತಲ್ಲ. ಅವನಿಗೇನು ನಿಮ್ ಕೈಯಲ್ಲಿ 10 ರೂಪಾಯಿ ಹೇಳಿದ ನೋಡಿದ ಅಂತಂದ್ರೆ ಹಾ 10 ರೂಪಾಯಿ ಇದು ನೋಡ್ರಿ ಅಂತ ಹೇಳಿ ತನ್ನ ಸಾಮಾನದ ಬೆಲೆನೇ ಏರಿಸಿಬಿಡ್ತಾನ ಅವನು. ಅದಕ್ಕೆ ನೀವು ಹುಷಾರಿರ್ತೀರಿ, ಅವಾಗ ಏನ್ ಮಾಡ್ತೀರಿ? 10 ರೂಪಾಯಿ ಎಲ್ಲ ತೋರಿಸೋದಿಲ್ಲ, ಇವಂಗ ಎಲ್ಲ ತಕ್ಕೊಳ್ಳಿಕ್ ನೋಡ್ತಾನೆ ಇವನು. ಅದಕ್ಕೆ ಅವನು ಹುಷಾರಿದಾನಲ್ಲ, ಅವನ ಹತ್ರನು ಮೋಹಿನಿ ಕರ್ಮ ಐತಿ, ಆಶಾ ಐತಿ, ಜೀವನ ಐತಿ, ಎಲ್ಲ ಐತಿ ಅಲ್ಲ. ಅವನು ಸಂಸಾರಿ, ಖರೀದಿ ಮಾಡಿಕೊಳ್ಳುವವರು ಕೂಡ ಸಂಸಾರಿ, ಇಬ್ಬರೂ ಸಂಸಾರಿ ಇದ್ದಾರಲ್ಲ. ವಸ್ತುವನ್ನ ಖರೀದಿ ಮಾಡಿಕೊಳ್ಳುವಾಗ ನೀವು ಯಾವ ಕಷಾಯದ ಉದಯದಲ್ಲಿ ಖರೀದಿ ಮಾಡಿಕೊಳ್ತಾ ಇದ್ದೀರಿ ಅನ್ನುವಂಥದ್ದು ಅಲ್ಲಿ ಇಂಪಾರ್ಟೆಂಟ್ ಇದೆ. ಅಂತರಂಗ ಪರಿಗ್ರಹ ಸ್ವಲ್ಪ ತ್ಯಾಗನೂ ಆಗಿದೆ, ಆದರೆ ಸ್ವಲ್ಪ ಉಳಿದಿದೆ. ಎರಡೂ ಅವಸ್ಥೆ ಇದೆ. ಒಬ್ಬ ವ್ಯಕ್ತಿ ಮಿಥ್ಯಾತು ಬಿಟ್ಟಿಲ್ಲ, ಯಾವ ಗುಣಸ್ಥಾನ ಇದೆ? ಒಂದನೇ ಗುಣಸ್ಥಾನ. ಒಬ್ಬ ವ್ಯಕ್ತಿ ಮಿಥ್ಯಾತು ಬಿಟ್ಟಿದ್ದಾನೆ, ಅವನಿಗೆ ಯಾವುದು ಗುಣಸ್ಥಾನ ಇದೆ? ನಾಲ್ಕನೇ ಗುಣಸ್ಥಾನ. ಇಬ್ಬರೂ ಸಂತೆಯೊಳಗೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ. ಇಬ್ಬರು ಅಷ್ಟ ಹಣ ತಗೊಂಡಿದ್ದಾರೆ ಕೈಯಲ್ಲಿ, ಇವನ ಹತ್ರನು 10 ರೂಪಾಯಿ ಇದೆ, ಅವನ ಹತ್ರನು 10 ರೂಪಾಯಿ ಇದೆ. ಇವನಿಗೂ ಬೌಂಶಿಕಾಯಿ ಬೇಕಾಗಿದೆ, ಅವನಿಗೂ ಬೌಂಶಿಕಾಯಿ ಬೇಕಾಗಿದೆ. ಇವನಿಗೂ 1 ಕಿಲೋ ಬೇಕಾಗಿದೆ, ಅವನಿಗೂ 1 ಕಿಲೋ ಬೇಕಾಗಿದೆ. ಇವರು ಹೋಗಿದ್ದಾರೆ, ಬೌಂಶಿಕಾಯಿ 1 ಕಿಲೋ ಮತ್ತೆ ರಕ್ಕಂ ಬಿದ್ದು ಅಂದ್ರೆ ಮುಂದೆ ಏನು ಹೇಳೋದು ಹೇಳಿ. ಈಗ 1 ಕಿಲೋ ಬೌಂಶಿಕಾಯಿ ಕಿಲೋ ಒಡ್ಲಿ ತರ್ತೀರಲ್ಲ, ಏನು ಹಂಗ ತರ್ತೀರಿ? ಅಳದ ಕೊಡ್ತಾರಲ್ಲ, ಏನು ತೂಕ ಮಾಡಿ ಕೊಡ್ತಾರೆ? ತಕ್ಕೊಂಬಲೋ ಇದಾವು 40 ರೂಪಾಯಿ ಕಿಲೋ, ಹಾ 40 ರೂಪಾಯಿ ತಗೊಂಡು ಹೋಗಿದ್ದೀರಿ ಅಂತ ಇಟ್ಕೊಳ್ಳಿ. 1 ಕಿಲೋ ಬೌಂಶಿಕಾಯಿ ಬೇಕಾಗಿದ್ದವು, ನಾವು 10 ರೂಪಾಯಿ ಅನ್ಕಿದ್ದು, ಯಾಕಂದ್ರೆ ಕೀಮತ್ ಗೊತ್ತಿಲ್ಲಾಗಿತ್ತು, ದರ ಗೊತ್ತಿಲ್ಲಾಗಿತ್ತಲ್ಲ, ನಮಗೂ ದರ ಗೊತ್ತಾಯ್ತು. ಗುರು ಸಂತೊಳಗೆ ಇಬ್ರು ಹೋಗಿದ್ದಾರೆ, ಒಬ್ಬ 1ನೇ ಗುಣಸ್ಥಾನದವನು, ಮತ್ತೊಬ್ಬ 4ನೇ ಗುಣಸ್ಥಾನದವನು. ಸಮ್ಯಕ್ ದೃಷ್ಟಿ ಕೇಳ್ತಾ ಇದ್ದಾನೆ, 1 ಕಿಲೋ ಬೌಂಶಿಕಾಯಿ ಏನ್ ದರ? ಎಣಿಸಿ ನೋಡ್ಕೊಂಡು ಏನ್ ದರ ಹೇಳು. ಕೈಯೊಳಗೆ 40 ರೂಪಾಯಿ ಇದು ಕಂಡು ಬಂದು ಅವನಿಗೆ, 40 ರೂಪಾಯಿ ಕಿಲೋ. ಆದ್ರೆ ಏನ್ ಮಾಡ್ತಾನವನು? 42 ರೂಪಾಯಿ ಕಿಲೋ, ನಿಮ್ ಕೈಯೊಳಗೆ 50 ರೂಪಾಯಿ ಇದಾವ ಅಂತಂದ್ರೆ 42 ರೂಪಾಯಿ ಕಿಲೋ ಅನ್ನವನವನು. ಗ್ರಾಹಕನ ಬಿಡಬಾರ್ದು. ಮತ್ತ ನನಗೂ ಲಾಭ ಆಗಬೇಕು, ಈ ತರ ಯೋಚನೆ ಮಾಡ್ತಾನವನು. ಆತನಿಗೂ ಆಸೆ ಇದೆ. ಗುಣಸ್ಥಾನ ಯಾವ್ದಿದೆ ಅದನ್ನು ಹೇಳೋದು ಬೇಡ. ಒಟ್ಟಿನಲ್ಲಿ ಖರೀದಿ ಮಾಡಿಕೊಳ್ಳೋರ್ ಗುಣಸ್ಥಾನ ಒಂದನೇ ಗುಣಸ್ಥಾನ ಒಬ್ಬನದಿದೆ, ಇನ್ನೊಂದು ನಾಲ್ಕನೇ ಗುಣಸ್ಥಾನ ಇದೆ. ಇವನಿಗೆ ಎಷ್ಟು ಕಷಾಯಗಳು ಉದಯದಲ್ಲಿವೆ? ನಾಲ್ಕನೇ ಗುಣಸ್ಥಾನದವನಿಗೆ 21 ಇವೆ. ಯಾವುದಿಲ್ಲ? ಅನಂತಾನು ಬಂದಿಲ್ಲ. ಒಂದನೇ ಗುಣಸ್ಥಾನದವನಿಗೆ ಎಷ್ಟು ಕಷಾಯಗಳು ಉದಯದಲ್ಲಿವೆ? 25. ನೋಡಿ, ಅನಂತಾನುಬಂಧಿ ಕಷಾಯದ ಉದಯದಲ್ಲಿ 1 ಕಿಲೋ ಬೌಂಶಿಕಾಯಿ ಖರೀದಿ ಮಾಡಿಕೊಳ್ತಕ್ಕಂತಹ ಮನುಷ್ಯ ಅನಂತಾನುಬಂಧಿ ಲೋಭ ಕಷಾಯದಲ್ಲಿರ್ತಾನೆ. ನಾಲ್ಕನೇ ಗುಣಸ್ಥಾನದವನು 1 ಕಿಲೋ ಬೌಂಶಿಕಾಯಿ ಖರೀದಿ ಮಾಡಿಕೊಳ್ತಕ್ಕಂಥವನು ಅಪ್ರತ್ಯಾಖ್ಯಾನಾವರಣಿ ಕಷಾಯದ ಉದಯದಲ್ಲಿದ್ದಾನೆ ಮತ್ತು ಅನಂತಾನುಬಂಧಿಯ ಉಪಶಮನದ ಇದ್ದಾನೆ. ಇನ್ನು ಉಪಶಮನ ಯಾವ ಕಷಾಯದಿದೆ, ಆ ಕಷಾಯ ಸಂಬಂಧಿ ಯಾವ ಕರ್ಮಗಳು ಬಂಧವಾಗಬೇಕು, ಎಷ್ಟು ಕರ್ಮಗಳು ಬಂಧವಾಗಬೇಕು, ಅವು ಆಗುವುದಿಲ್ಲ. ಇದು ಸಿದ್ಧಾಂತ ಇದೆ. ಯಾವ ಆಗುವುದಿಲ್ಲ? ಅನಂತಾನುಬಂಧಿ ಕಷಾಯದ ಉದಯದಿಂದ 25 ಪಾಪಕರ್ಮಗಳು ಬಂದಾಗ್ತದೆ. ಎಷ್ಟು ಕರ್ಮಗಳದ್ದು? 25. 25 ಕರ್ಮಗಳು ಬಂದಾಗ್ತದೆ. ಆ 25 ಕರ್ಮಗಳ ಬಂಧ ಸಮ್ಯಕ್ ದೃಷ್ಟಿಗಿಲ್ಲ. ಇಬ್ಬರಿಗೂ ಆಶಯ ಇದೆ. ಇವನಿಗೆ ಅನಂತಾನುಬಂಧಿ ಲೋಭ ಕಷಾಯದ ಉದಯದಲ್ಲಿ ಖರೀದಿ ಮಾಡಿಕೊಳ್ತಾ ಇದ್ದಾನೆ, ಇವನು ಅಪ್ರತ್ಯಾಖ್ಯಾನಾವರಣಿ ಕಷಾಯದ ಉದಯದಲ್ಲಿ ಖರೀದಿ ಮಾಡಿಕೊಳ್ತಾ ಇದ್ದಾನೆ. ಒಬ್ಬನಿಗೆ 25 ಕರ್ಮಗಳು ಹೆಚ್ಚಿಗೆ ಕಟ್ತಾ ಇವೆ, ಇನ್ನೊಬ್ಬನಿಗೆ 25 ಕರ್ಮಗಳು ಕಡಿಮೆ ಕಟ್ತಾ ಇವೆ. ಇಬ್ಬರೂ ವಸ್ತು ಖರೀದಿ ಮಾಡಿಕೊಳ್ತಾ ಇದ್ದಾರೆ. ಮತ್ತು ಆ ಕಡೆಯಿಂದ ಒಬ್ಬರು ಮುನಿಗಳು ಬಂದರು, 6ನೇ ಗುಣಸ್ಥಾನದವರು ಅಂತಂದ್ರೆ ಅವರಿಗೆ ಎಲ್ಲಾ ನೋಡ್ತಾ ಇದ್ರು, ಯಾವ ವಸ್ತುವಿನ ಮೋಹ ಇಲ್ಲವೇ ಇಲ್ಲ. ಆದ ಕಾರಣ ಅವರು ಸಂಜೋಲನ ಕಷಾಯದ ಉದಯದವರು. ಯಾರಿಗೆ ಕೇವಲ ಸಂಜೋಲನ ಕಷಾಯದ ಉದಯ ಇದೆ ಅವರಿಗೆ ಬಾಯಿ ವಸ್ತುಗಳನ್ನು ನೋಡಿ ಇದು ಬೇಕು ಅನ್ನುವಂತ ಭಾವ ಆಗುವುದೇ ಇಲ್ಲ. ಅಂದ್ರೆ ಯಾರವರು? ಮುನಿಗಳು. ಅಂದರೆ ಮುನಿಗಳು ಎಷ್ಟು ಕರ್ಮಗಳನ್ನು ತಡೆಗಟ್ಟಿದ್ದಾರೆ? ಲೆಕ್ಕ ಹಾಕಿದ್ರೆ ಅದಕ್ಕೂ ಐತಿಲ್ಲ, ಗಣಿತ ಐತಿ. ಮಿಥ್ಯಾತ್ವ ಸಂಬಂಧಿ 16 ಪ್ರಕೃತಿಗಳು ಕಟ್ಟಬೇಕಾಗಿತ್ತು, ಮುನಿಗಳಿಗೆ ಕಟ್ಟಲಿಲ್ಲ. ಅನಂತಾನುಬಂಧಿ ಸಂಬಂಧಿ 25 ಕರ್ಮಗಳು ಕಟ್ಟಬೇಕಾಗಿತ್ತು, ಅವು ಕಟ್ಟಲಿಲ್ಲ. ಅಪ್ರತ್ಯಾಖ್ಯಾನಾವರ್ಣಿ ಕಷಾಯದ ಉದಯ ಸಂಬಂಧಿ 10 ಕರ್ಮಗಳು ಕಟ್ಟಬೇಕಾಗಿತ್ತು, ಅವು ಕಟ್ಟಲಿಲ್ಲ. ಪ್ರತ್ಯಾಖ್ಯಾನಾವರ್ಣಿ ಕರ್ಮದ ಸಂಬಂಧಿ 4 ಕರ್ಮಗಳು ಕಟ್ಟಬೇಕಾಗಿತ್ತು, ಅವು ಕಟ್ಟಲಿಲ್ಲ. ಇನ್ನು ಸಂಜಲನ ಕಷಾಯದ ಉದಯದಲ್ಲಿ ಎಷ್ಟು ಕಟ್ಟಬೇಕು ಅವು ಕಟ್ತಾ ಇವೆ, ಇವು ಕಟ್ಟಲ್ಲ. ಸಂತೆಯೊಳಗೆ ಎಲ್ಲರೂ ಇದ್ದಾರೆ. 1ನೇ ಗುಣಸ್ಥಾನದವರು, 4ನೇ ಗುಣಸ್ಥಾನದವರು, 6ನೇ ಗುಣಸ್ಥಾನದವರು. ಯಾರಿಗೆ ಕರ್ಮಗಳು ಹೆಚ್ಚು ಕಟ್ತಾ ಇವೆ? 1ನೇ ಗುಣಸ್ಥಾನದವರಿಗೆ ಹೆಚ್ಚು ಕಟ್ತಾ ಇವೆ. 4ನೇ ಗುಣಸ್ಥಾನದವರಿಗೆ ಕಡಿಮೆ ಕಟ್ತಾ ಇವೆ. 6ನೇ ಗುಣಸ್ಥಾನದವರಿಗೆ ಅವರು ಏನು ಕಟ್ಕೊಳ್ತಾ ಇದ್ದಾರಲ್ಲ ಅದರೊಳಗಿಂದ ಒಂದೂ ಕಟ್ತಾ ಇಲ್ಲ. ಕಟ್ತಾ ಇವೆ. 6ನೇ ಗುಣಸ್ಥಾನದಲ್ಲಿ ಒಟ್ಟಿಗೆ ಕಟ್ಟಲು ಅಂತಲ್ಲ, ಕಟ್ತಾ ಇವೆ. ಆದರೆ ಇವರು ಎಷ್ಟು ಕರ್ಮಗಳನ್ನು ಕಟ್ಟಿಕೊಳ್ತಾ ಇದ್ದಾರಲ್ಲ ಅವಾಗ ಅಷ್ಟು ಕರ್ಮಗಳನ್ನು ಮುನಿಗಳು ಸಂವರ ಮಾಡಿಕೊಂಡಿದ್ದಾರೆ. ಅವರಿಗೆ ಸಂವರ ಇದೆ, ಅಷ್ಟು ಕರ್ಮಗಳ ಸಂವರ ಇದೆ. ಅದೇ ರೊಕ್ಕ, ಅದೇ ಪದಾರ್ಥ, ಅದೇ ಸಂತೆ, ಅದೇ ಜನ, ಅವೇ ಚೇತನ ಅಚೇತನ ವಸ್ತುಗಳು, ಮನುಷ್ಯರು ಪಶುಗಳು ಎಲ್ಲ ಇವೆ. ಆದರೆ ಒಬ್ಬರಿಗೆ ಸಂವರ ಇದೆ, ಒಬ್ಬರಿಗೆ ಆಶ್ರವಿದೆ, ಬಂದಿದೆ. ಆಮೇಲೆ ಆತ್ಮ ಕಲ್ಯಾಣ ಆ 3 ಜನರಲ್ಲಿ ಎಷ್ಟು ಜನ ಮಾಡ್ಕೊಳ್ತಾ ಇದ್ದಾರೆ? ಇಬ್ಬರು ಆತ್ಮ ಕಲ್ಯಾಣ ಆಗ್ತಾ ಇದೆ. 4ನೇ ಗುಣಸ್ಥಾನವರ್ತಿ ಶ್ರಾವಕ, ಇನ್ನು ಮತ್ತೊಬ್ಬನ ಸೇರಿಸ್ಕೊಳ್ಳಿ, 5ನೇ ಗುಣಸ್ಥಾನದ ಶ್ರಾವಕ ಮತ್ತೊಬ್ಬಿದ್ದಾನಂತ ತಿಳ್ಕೊಳ್ಳಿ. ಅವನಿಗೇನು ಬೇಕಾಗಿದೆ? ಅವನಿಗೇನು ಬೇಕಾಗೋದು? ಉಳ್ಳಾಗಡ್ಡಿ. 5ನೇ ಗುಣಸ್ಥಾನದ ಮನುಷ್ಯನಿಗೇನು ಬೇಕಾಗೋದು? ಉಳ್ಳಾಗಡ್ಡಿ ಬೇಕಾ, ಗಜ್ಜರಿಕಾಯಿ ಬೇಕಾ, ಬಟಾಟಿ ಯಾಕೆ ಬೇಡ? ರಾವ್ಸಾಬ್ ಹೇಳು, ಬಟಾಟಿ ಬೇಕಾ? ಅವಂಗ ಐದನೇ ಗುಣಸ್ಥಾನ ಇದ್ದಾನೆ. ಬಟಾಟಿ ಖರೀದಿ ಮಾಡ್ಕೊಂಡಾನೇನು ಅವನು? ಯಾದಕ್ಕಾಗಿ ಬಂದಿದ್ದಾನ ಅವನು? ಅವಂಗ ಲೌಕಿ ಬೇಕು, ಅವಂಗ ಬೌಂಚಿಕಾಯಿ ಬೇಕು, ಅವಂಗ ಬೆಂಡೆಕಾಯಿ ಬೇಕು, ಹೀರೆಕಾಯಿ ಬೇಕು, ಅವನಿಗೆ ಕಾಯಿಪಲ್ಯ ಬೇಕು. ಯಾವ್ದ್ರೊಳಗೆ ಅದರೊಳಗೂ ಕೂಡ ಸ್ಥಾವರ ಜೀವಿಗಳ ಸಂಖ್ಯೆ ಯಾವ್ದ್ರೊಳಗೆ ಅತ್ಯಂತ ಕಡಿಮೆ ಇದೆ ಆ ವಸ್ತು ಬೇಕು. ಅಂತಹ ವಸ್ತುಗಳನ್ನು ಖರೀದಿ ಮಾಡ್ಕೊಳ್ತಾ ಇದ್ದಾನೆ. ನಾಲ್ಕನೇ ಗುಣಸ್ಥಾನದವನು ಏನ್ ಮಾಡ್ತಾ ಇದ್ದಾನೆ? ಕೆಲವೊಂದು ವಸ್ತುಗಳನ್ನು ಬಿಟ್ಟಿಲ್ಲ ಅವನು, ಯಾಕೆ ತ್ಯಾಗ ಮಾಡಿಲ್ಲ. ಏನ್ ತ್ಯಾಗ ಮಾಡಿಲ್ಲ? ಕೊತ್ತಂಬರಿ. ಏನ್ ತ್ಯಾಗ ಮಾಡಿಲ್ಲ? ಕಡಲೆ ಪಲ್ಲೆ. ಏನ್ ತ್ಯಾಗ ಮಾಡಿಲ್ಲ? ತಪ್ಪಲ ಪಲ್ಲೆಗಳನ್ನು. ಇವನಿಗೆ ಅದರ ಮೋಹನೂ ಇದೆ, ಅದನ್ನು ಜರ ಒಯ್ಬೇಕು. ಕಡಲೆ ಪಲ್ಲೆ ಜರ ಮಾಡ್ತೀನೋ ಅಲ್ಲ ಅಪೇಕ್ಷೆ, ಆದರೆ ಹಿಂಸೆ ಜಾಸ್ತಿ ಇದೆ. ಐದನೇ ಗುಣಸ್ಥಾನದವನಂತಾನೆ ಅದನ್ನು ಬೇಡ. ಯಾಕೆಂತಂದ್ರೆ ಧರ್ಮನೂ ಮಾಡೋದಿದೆ, ಸಂಸಾರನೂ ಮಾಡೋದಿದೆ, ಊಟನೂ ಮಾಡೋದಿದೆ, ಮತ್ತು ಪದಾರ್ಥಗಳನ್ನ ಕಾಯಿಪಲ್ಯಗಳನ್ನ ಖರೀದಿನೂ ಮಾಡ್ಕೊಳ್ಳೋದಿದೆ. ಧರ್ಮನೂ ಬದುಕಿಸ್ಕೋದಿದೆ ಮತ್ತು ಊಟನೂ ಮಾಡೋದಿದೆ. ಆದರೆ ಯಾವ ತರ? ಹಿಂಸೆಯಿಂದ ಬದುಕಿ. ನಾಲ್ಕು ಜನ ಹೋಗಿದ್ದಾರೆ, ಎಲ್ಲರಲ್ಲಿ ಆಶ್ರವ ಬಂಧ ಬೇರೆ ಬೇರೆಯಾಗಿದೆ. ಮುನಿಗಳ ವಿಹಾರ ಸೋಮವಾರ ದಿವಸ ಅಲ್ಲಿಂದ ಆಗ್ತಾ ಇದೆ. ಎಲ್ಲರನ್ನು ನೋಡ್ತಾ ಇದ್ದಾರೆ, ಎಲ್ಲ ವಸ್ತುಗಳನ್ನು ನೋಡ್ತಾ ಇದ್ದಾರೆ. ಯಾವುದರಿಂದ ಆಶೆ ಆಯ್ತೇನು? ಇಲ್ಲ ಇಲ್ಲ, ಇಲ್ಲಿದೆ ಧರ್ಮ ಈ ತರ ಇದೆ. ಜೈನ ಧರ್ಮ ಸಂತ್ಯಾಗ ಹೋದಾಗೂ ಜೈನ ಧರ್ಮ ಐತಿ. ಮಂದಿರದಾಗ ಅಷ್ಟೇ ಇರಲ್ಲ, ಪೂಜೆ ಮಾಡುವಾಗ ಅಷ್ಟೇ ಇರಲ್ಲ, ದೇವ ದರ್ಶನ ಮಾಡುವಾಗ ಅಷ್ಟೇ ಇರಲ್ಲ, ಸಂತೆಯೊಳಗೆ ಹೋಗಿ ಬೌಂಚಿಕಾಯಿ ಖರೀದಿ ಮಾಡು ಕಾಲದಲ್ಲೂ ಧರ್ಮ ನಡೆದೈತಿ. ಯಾವ ಧರ್ಮ? ಸಂವರ ಧರ್ಮ, ನಿರ್ಜರಾ ಧರ್ಮ ಇದೆ, ಜೊತೆಯಲ್ಲಿದೆ, ಪ್ರತಿ ಕ್ಷಣ ಕ್ಷಣವೂ ಇದೆ, ಪ್ರತಿ ಕ್ಷಣ ಧರ್ಮ ಇದೆ ಅಲ್ಲಿ. ಯಾಕೆ? ಅನಂತಾನುಬಂಧಿ, ಸಂತ್ಯಾಗ ಹೋಗೋಣ ಉದಯ ಆಯಿತು ಮತ್ತು ಮನೆಯಾಗ ಬರೋಣ ಉಪಶಮನ ಆಯಿತು, ಈ ತರ ಇದೇನು? ಒಂದು ಸಲ ಅನಂತಾನುಬಂಧಿ ಕಷಾಯದ ಉಪಶಮನ ಆಯಿತು ಅಂತಂದ್ರೆ ಅಷ್ಟು ಕರ್ಮಗಳ ಸಂವರ ಆಯ್ತಲ್ಲ. ಸಂತ್ಯಾಗ ಹೋದ್ರೂ ಸಂವರ ಇದೆ, ಮನೆಯೊಳಗೆ ಬಂದ್ರೂ ಸಂವರ ಇದೆ, ಊಟ ಮಾಡ್ತಾ ಇದ್ರೂ ಸಂವರ ಇದೆ, ಮತ್ತೆ ಅಲ್ಲಿ ಹೋದ್ರೂ ಸಂವರ ಇದೆ, ಸಾಮಾಯಿಕ ಕೂತ್ಕೊಂಡ್ರೂ ಸಂವರ ಇದೆ. 25 ಪ್ರಕೃತಿಗಳ ಬಂಧ ಸಂತೆಯೊಳಗೆ ಹೋಗಿರ್ತಕ್ಕಂತಹ ಆ ಮನುಷ್ಯನಿಗೆ, ನಾಲ್ಕನೇ ಗುಣಸ್ಥಾನದವನಿಗೆ ಇಲ್ಲ. ಇನ್ನು ಐದನೇ ಗುಣಸ್ಥಾನದಲ್ಲಿರುವಂತಹ ಆ ಶ್ರಾವಕನಿಗೆ ಎಷ್ಟು ಪ್ರಕೃತಿಗಳು ಬಂದಿಲ್ಲ? ಇನ್ನು 10 ಹೆಚ್ಚಿಸಿಕೊಳ್ಳಿ, 10 ಪ್ರಕೃತಿಗಳನ್ನು ಹೆಚ್ಚಿಸಿಕೊಳ್ಳಿ. 25ರಲ್ಲಿ 10 ಹೆಚ್ಚು ಮಾಡಿಕೊಳ್ಳಿ. ಚಾರಿತ್ರ ಮೋಹಣಿ ಸಂಬಂಧಿ ಹೇಳ್ತಾ ಇದ್ದೇವೆ, ಕೇವಲ ಚಾರಿತ್ರ ಮೋಹಣಿ ಕರ್ಮ ಸಂಬಂಧಿ ಅವು 25, ಇವು 10, 35. ಚಾರಿತ್ರ ಮೋಹಣಿಯ ಉದಯದ ನಿಮಿತ್ತದಿಂದ ಬಂಧವಾಗುವಂತಹ 35 ಪ್ರಕೃತಿಗಳ ಸಂವರ ಐದನೇ ಗುಣಸ್ಥಾನದವನಿಗಿದೆ. ಬೇಕಾದ ವಸ್ತು ಗ್ರಹಣ ಮಾಡಿದ್ರು, ಖರೀದಿ ಮಾಡಿಕೊಂಡ್ರು, 35 ಆಶ್ರವ, 35 ನಿರಾಶ್ರವ ಸಂವರ, ಅದಕ್ಕಿಂತ ಹೆಚ್ಚಿಲ್ಲ. ಇನ್ನೂ ಹೆಚ್ಚಾಗಬೇಕು ಅಂತಂದ್ರೆ ಏನ್ ಮಾಡಬೇಕು? ಇನ್ನೂ 4 ಕಡಿಮೆ ಮಾಡಿಕೊಳ್ಬಹುದು. ಇನ್ನೂ ಹೆಚ್ಚಾಗಬೇಕು ಅಂತಂದ್ರೆ ಮುನಿಯಾಗಿ ಸಂತೆಯಲ್ಲಿ ಹೋಗಬೇಕು. ಮೂವತ್ತೈದು ಒಂದ 4, 39. ಚಾರಿತ್ರ ಮೋಹಣಿಯ ಸಂಬಂಧಿ ಉದಯ ಸಂಬಂಧಿ ಯಾವ ಕರ್ಮಗಳ ಆಶ್ರವ ಬಂದ ಆಗಬೇಕಿತ್ತೋ ಆ 39 ಪ್ರಕೃತಿಗಳ ಆಶ್ರವಾಗಲಿಲ್ಲ, ಸಂವರಾಯಿತು. ಏನಾದಾಗ ಮುನಿ ಅವಸ್ಥೆಯಿಂದ ಮುನಿ ದೀಕ್ಷೆಯನ್ನು ತಕ್ಕೊಂಡು ಸಂತೆಯಲ್ಲಿ ಹೋದಾಗ, ವಿಹಾರ ಮಾಡ್ತಾ ಇರುವಾಗ, ಪ್ರತಿಮೆಯ ವಿಷಯ ಇದೆ. ಪ್ರತಿಮೆಗಳು ಎಷ್ಟು? 11. ಆ ಇದರಲ್ಲಿ ಪ್ರತಿಮೆಗಳಲ್ಲಿ 11ನೆಯ ಪ್ರತಿಮೆಯ ಹೆಸರು ಉದ್ದಿಷ್ಟ ತ್ಯಾಗ ಪ್ರತಿಮೆ. ಅದನ್ನು ಇವತ್ತು ತಿಳ್ಕೊಳ್ಳೋಣ. ಉದ್ದಿಷ್ಟ ತ್ಯಾಗ ಪ್ರತಿಮೆಯಲ್ಲಿ ಪರಿಗ್ರಹ ಕಡಿಮೆ ಮಾಡ್ತಾ ಮಾಡ್ತಾ, ಬಾಹ್ಯ ಪರಿಗ್ರಹವನ್ನು ಕಡಿಮೆ ಮಾಡ್ತಾ ಮಾಡ್ತಾ, ತನ್ನ ಸ್ವಾಮಿತ್ವದಿಂದಿರತಕ್ಕಂತಹ ಎಲ್ಲಾ ಪರಿಗ್ರಹವನ್ನು ಮಕ್ಕಳಿಗೆ ಅವರ ಜಿಮ್ಮೆದಾರಿಯನ್ನು ವಹಿಸಿಕೊಟ್ಟು, ತನಗೆ ಧರ್ಮ ಪಾಲನೆಗಾಗಿ ಬೇಕಾಗುವಷ್ಟು ಪರಿಗ್ರಹವನ್ನು ಇಟ್ಟುಕೊಂಡು ಯಾವ ಧರ್ಮ ಸಾಧನೆಯನ್ನು ಮಾಡ್ತಾ ಇದ್ದನೋ ಆ ಮನುಷ್ಯನಲ್ಲಿ ಈಗ ಪರಿಗ್ರಹ ಅಂತಕ್ಕಂಥದ್ದು ಒಟ್ಟಿಗೆ ಇಲ್ಲವೇ ಇಲ್ಲ. ವಸ್ತ್ರ ಪರಿಗ್ರಹ ಒಂದು ಉಳಿದಿದೆ. ವಸ್ತ್ರ ಪರಿಗ್ರಹ ಒಂದು ಉಳಿದಿದೆ. ಪಾತ್ರ ಪರಿಗ್ರಹನೂ ಇದೆ. ನಾವೇನು ಹೇಳಿದೀವಿ? ಕಷಾಯ ಉದಯ ಸಂಬಂಧಿ ಅಷ್ಟೇ ಗ್ರಹಣ ಮಾಡಿಕೊಳ್ಳಿ. ಕಷಾಯವನ್ನು ತಿಳುವಳಿಕೆ ಕೊಡ್ತಾ ಇದ್ದೀವಿ ಇಲ್ಲಿ, ಅನ್ಯ ಕರ್ಮಗಳನ್ನಲ್ಲ. ಅದನ್ನು ಬಿಟ್ಟು ಬಿಡೋಣ. ಚಾರಿತ್ರ ಮೋಹಿನಿಯ ಉದಯದಿಂದ ಆಗುವಂತಹ ಸಂವರ ಎಷ್ಟು ಪ್ರಶ್ನೆ ಇದೆ. ಚಾರಿತ್ರ ಮೋಹಿನಿ ಕರ್ಮದ ಉದಯದಿಂದ 25, 10, 4 ಇದನ್ನು ಸಂವರ ಮಾಡಿದಾರೋ ಅಥವಾ ಇಲ್ಲ? ಮಿಥ್ಯಾತ್ವ ಬಿಟ್ಟು ಬಿಡೋಣ, ಅದ್ರ ಚರ್ಚಾ ಇಲ್ಲ, ಅದಕ್ಕೆ ಬಿಡೋಣ. ಅದು ಇದೆ ಸಂಘಟ, ಅದನ್ನು ಕೊಡಿಸ್ಕೊಳ್ಳೋದು ಬೇಡ. ಚರ್ಚಾ ಏನಾಗ್ತಾ ಇದೆ? ಅಂತರಂಗ ಪರಿಗ್ರಹ, ಬಹಿರಂಗ ಪರಿಗ್ರಹ. ಅಂತರಂಗ ಪರಿಗ್ರಹ ಕಷಾಯ ಪರಿಗ್ರಹದ ಚರ್ಚೆ ಇದೆ. ಲೋಭ ಕಷಾಯದ ಉದಯದಲ್ಲಿ ಸಂತೆಯಲ್ಲಿ ಹೋಗಿದ್ದಾರೆ. ಉದಾಹರಣೆ ತಿಳ್ಕೊಳ್ಳಿ. ಲೋಭ ಕಷಾಯ ಮಿಥ್ಯಾತ್ವದಿಂದ ಲೋಭ ಕಷಾಯ ಆಗಬಹುದೇನು? ಕಷಾಯ ಲೋಭ ಆಗಬೇಕು ಅಂತಂದ್ರೆ ಯಾವ ಕಷಾಯ ಬೇಕು? ಚಾರಿತ್ರ ಮೋಹಿನಿ ಬೇಕು, ಚಾರಿತ್ರ ಮೋಹಿನಿ ಕರ್ಮ ಬೇಕು. ಇನ್ನು ಇಂಥ ಚಾರಿತ್ರ ಮೋಹಿನಿಯ ಕರ್ಮದ ಉದಯದಲ್ಲಿರತಕ್ಕಂತಹ ಈ ಎಷ್ಟು ಜನ? ಎರಡು ಜನ ಆದ್ರೂ ಐದನೇದವ್ರೇನು ಮುನಿಗಳು? 1ನೇ ಗುಣಸ್ಥಾನ, 4ನೇ ಗುಣಸ್ಥಾನ, 5ನೇ ಗುಣಸ್ಥಾನ, ಮುನಿಗಳು 4 ಮಂದಿ. 4 ಮಂದಿ ಆಗಿದ್ದಾರೆ. 4 ಜನ ಇವರು ಚಾರಿತ್ರ ಮೋಹಿನಿಯ ಸಂಬಂಧಿ ಚರ್ಚೆ ನಡೆದಿದೆ. ಚಾರಿತ್ರ ಮೋಹಿನಿಯ ಸಂಬಂಧಿ ಕರ್ಮಾಶ್ರವವನ್ನು ಯಾರು ಎಷ್ಟು ಮಾಡ್ತಾ ಇಲ್ಲ ಮತ್ತು ಯಾರು ಎಷ್ಟು ಮಾಡ್ತಾ ಇದ್ದಾರೆ? 1ನೇ ಗುಣಸ್ಥಾನದಾಗ ಎಲ್ಲ ಮಾಡ್ಕೋತಾ ಇದ್ದಾನೆ. ಟೋಟಲ್ ಎಷ್ಟು? 39. 39 ಎಲ್ಲ ಆಶ್ರವಿದೆ ಅಲ್ಲಿ. 4ನೇ ಗುಣಸ್ಥಾನದೊಳಗೆ 25 ಕಡಿಮೆ ಆಯಿತು. ಇನ್ನು ಎಷ್ಟು ಮಾಡ್ಕೊಳ್ತಾ ಇಲ್ಲ? 25 ಕಡಿಮೆ ಆಯಿತು. 39ರಲ್ಲಿ 25 ಕಡಿಮೆ ಆಯಿತು ಅಂದ್ರು, ಉಳಿದವುಗಳನ್ನು ಮಾಡ್ಕೊಳ್ತಾ ಇದ್ದಾನೆ, 25 ಮಾಡ್ಕೊಳ್ತಾ ಇಲ್ಲ. ಇನ್ನು 5ನೇ ಗುಣಸ್ಥಾನದಲ್ಲಿ ಹೋಯಿತು ಅಂತಂದ್ರೆ ಮತ್ತೆ 10 ಪ್ರಕೃತಿ ಕಡಿಮೆ ಆಯಿತು. ಈ ತರ ಈ ಕರ್ಮ ಪ್ರಕೃತಿಗಳನ್ನು ಕಡಿಮೆಯಿಂದ ಕಡಿಮೆ ಕಟ್ಟಿಕೊಳ್ಳೋದು ಇದು ಅಂತರಂಗ ಪರಿಗ್ರಹ ತ್ಯಾಗ. 1ನೇ ಗುಣಸ್ಥಾನದಲ್ಲಿ ಅಂತರಂಗ ಪರಿಗ್ರಹ ತ್ಯಾಗವನ್ನು ಏನೂ ಮಾಡಿಲ್ಲ, ಅಂಶ ಮಾತ್ರನೂ ಇಲ್ಲ. 4ನೇ ಗುಣಸ್ಥಾನದಲ್ಲಿ 25 ಅಂತರಂಗ ಪರಿಗ್ರಹ ತ್ಯಾಗ ಆಯಿತು. ಅನಂತಾನುಬಂಧಿ ಸಂಬಂಧಿ ಯಾವ ಕರ್ಮಗಳು ಬಂದಾಗಬೇಕಾಗಿತ್ತಲ್ಲ ಅವು ಆಗಲಿಲ್ಲ, ಅವು ಕೂಡ ಪರಿಗ್ರಹ ಇವೆ. ಆದರೆ ಅಂತರಂಗ ಪರಿಗ್ರಹ, ಚಾರಿತ್ರ ಮೋಹಿನಿಯ ಮೋಹಿನಿ ಕರ್ಮ ಸಂಬಂಧಿ ಪರಿಗ್ರಹ 4, ಅನಂತಾನುಬಂಧಿ ಕ್ರೋಧ ಮಾನ ಮಾಯಾ ಲೋಭ ಇವುಗಳ ಸಂವರ ಆಗೇ ಆಗಿದೆ. 4ನೇ ಗುಣಸ್ಥಾನದಲ್ಲಿ ಇವುಗಳ ಸಂವರಂತೂ ಇದ್ದೇ ಇದೆ. ಆದರೆ ಇವುಗಳ ಉದಯದಲ್ಲಿ ಯಾವ ಎಷ್ಟು ಪ್ರಕೃತಿಗಳ ಆಶ್ರವ ಬಂದಾಗ್ತಾ ಇತ್ತು ಅವುಗಳ ಸಂವರನೂ ಇದೆ ಜೊತೆಯಲ್ಲಿ. ಅಂದರೆ ಎಷ್ಟು ಎಲ್ಲ ಕೂಡಿಸಿ 24. ಅನಂತಾನುಬಂಧಿ ಅದರೊಳಗೆ ಬಂತು, ಅದು ಪರಿಗ್ರಹ. ಉಳಿದ ಕರ್ಮಗಳು ಕೂಡ ಪರಿಗ್ರಹ. ಅಂದ್ರೆ ಮೋಹಿನಿ ಸಂಬಂಧಿ ಕೇವಲ ನಾಲ್ಕು ಅನಂತಾನುಬಂಧಿ ಕರ್ಮಗಳನ್ನು ಜಯಿಸುವ ಮಾತ್ರದಿಂದ ಇಷ್ಟು ಅಂತರಂಗ ಪರಿಗ್ರಹಗಳು ನಮಗೆ ಕಟ್ಟುವುದಿಲ್ಲ ಅಂತಂದ್ರೆ ಇದು ದೊಡ್ಡ ಲಾಭ ಆಯ್ತಲ್ಲ. ಸಮ್ಯಕ್ ದೃಷ್ಟಿ ಜೀವನೂ ಕೂಡ ಅಂತರಂಗ ಪರಿಗ್ರಹದ ತ್ಯಾಗಿ. ಆದರೆ ಯಾವ ಅಂತರಂಗ ಪರಿಗ್ರಹ? ಅನಂತಾನುಬಂಧಿ. ಇನ್ನು ಅನಂತಾನುಬಂಧಿ ಇಲ್ಲದ ಕಾರಣ ಆ ಉಳಿದ ಕರ್ಮಗಳೇನು ಕಟ್ಟಬೇಕಿತ್ತು ಅವು ಸ್ವತಃ ಕಟ್ತಾ ಇಲ್ಲ. ಯಾಕೆಂದ್ರೆ ಅವುಗಳ ಕಟ್ಟುವಿಕೆ ಅನಂತಾನುಬಂಧಿ ಕಷಾಯದ ಮೇಲೆ ಡಿಪೆಂಡ್ ಇದೆ. ಇವು ಉದಯದಲ್ಲಿದ್ರೆ ಕಟ್ಟೋ, ಇಲ್ಲದಿದ್ರೆ ಕಟ್ಟಂಗಿಲ್ಲ. ಈ ತರ ಅದನ್ನು ಕಟಾಯಿಸ್ಕೊಳ್ಳಿ. ಕಠಿಣೇನಿಲ್ಲ, ಸರಳಿದೆ. ಚಿಂತನೆ ಮಾಡ್ಕೊಳ್ಳಿ. ಉದಾಹರಣೆ ಸಂತ್ಯದ ಯಾಕೆ ಕೊಟ್ಟಿವಿ ಅಂತಂದ್ರೆ ಏಕದಮ್ ಕಲ್ಪನಾದೊಳಗೆ ಬಂದ್ಬಿಡುತ್ತೆ ವಿಷಯ. ಉದ್ದಿಷ್ಟ ತ್ಯಾಗ ಪ್ರತಿಮೆಯನ್ನ ತಿಳ್ಕೊಳ್ಳೋಣ. ಉದ್ದಿಷ್ಟ ತ್ಯಾಗ ಪ್ರತಿಮೆ ಎಂದರೇನು? ಒಟ್ಟಿನಲ್ಲಿ ಏನ್ ಹೇಳ್ತು ಇನ್ನೇ ತನಕ ಅಂತಂದ್ರೆ, ಪ್ರತಿಮಾ ಎಷ್ಟಿವೆಯಲ್ಲ, 11, ಅವುಗಳಲ್ಲಿ 1, 2, 3 ಯಾವ ತರ ನಾವು ಪ್ರತಿಮೆಗಳನ್ನ ಹೆಚ್ಚು ಮಾಡ್ತಾ 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 ಹೋಗ್ತೀವಿ, ಅಷ್ಟು ಪ್ರಮಾಣದಲ್ಲಿ ನಮ್ಮ ಮೋಹ ಕಮ್ಮಿ ಆಗುತ್ತೆ. ಅಂತರಂಗ ಪರಿಗ್ರಹ ಕಡಿಮೆ ಆಗದಿದ್ರೂ ಬಹಿರಂಗ ಪರಿಗ್ರಹ ಕಡಿಮೆ ಆಗ್ತಾ ಹೋಗ್ತದೆ. ಆಮೇಲೆ ಕಷಾಯದ ತೀವ್ರತೆ ಕಡಿಮೆ ಆಗ್ತದೆ. ಅನುಭವ ಶಕ್ತಿ, ಸ್ಥಿತಿ ಬಂಧ ಇವೆಲ್ಲ ಕಡಿಮೆ ಆಗ್ತದೆ. ಈ ತರ ಕಡಿಮೆ ಆಗ್ತಾ ಆಗ್ತಾ ಹೋಗ್ಬಹುದು. ಉದ್ದಿಷ್ಟ ತ್ಯಾಗ ಪ್ರತಿಮೆ ಎಂದರೇನು? ತನಗಾಗಿ ತಯಾರಿಸಲ್ಪಟ್ಟ ಭೋಜನ ಗ್ರಹಣ ತ್ಯಾಗವು ಉದ್ದಿಷ್ಟ ತ್ಯಾಗ ಪ್ರತಿಮೆಯಾಗಿದೆ. ತನಗಾಗಿ, ತನಗಾಗಿ ಅಂದ್ರೆ ಯಾರಿಗಾಗಿ? 11ನೇ ಗುಣಸ್ಥಾನದ ಸಾಧಕನಿಗಾಗಿ. ಉದ್ದಿಷ್ಟ ತ್ಯಾಗಿಯನ್ನು ಕುರಿತು ಆಹಾರವನ್ನು ತಯಾರಿಸುವುದು, ಇದು ಉದ್ದಿಷ್ಟ ಆಹಾರ. ಅಥವಾ ಮಹಾವ್ರತಧಾರಿ ಮುನಿಯನ್ನ ಕುರಿತು ಆಹಾರವನ್ನು ತಯಾರಿಸುವುದು, ಇದೇ ಉದ್ದಿಷ್ಟ ಆಹಾರ. ಉದ್ದೇಶಪೂರ್ವಕವಾಗಿ ತಯಾರಿಸುವ ಆಹಾರವೇ ಉದ್ದಿಷ್ಟ ಆಹಾರ. ಸರಿ ಇದೆಯಲ್ಲ? ಉದ್ದೇಶಪೂರ್ವಕವಾಗಿ ತಯಾರಿಸುವ ಆಹಾರ ಉದ್ದಿಷ್ಟ ಆಹಾರ. ಯಾರಿಗಾಗಿ ತಯಾರಿಸಬೇಕು? ತಮಗಾಗಿ. ತಮಗಾಗಿ ತಯಾರಿಸಿರುವ ಆ ವಸ್ತುವಿನಲ್ಲಿಯ ಸ್ವಲ್ಪ ಭಾಗವನ್ನು ಅತಿಥಿಗಳಿಗೆ ಕೊಡುವುದು, ಇದು ಅನುದ್ದಿಷ್ಟ ಆಹಾರ. ಅನುದ್ದಿಷ್ಟ ನಿರ್ದೋಷ. ಅದು ಸದೋಷ, ಇದು ನಿರ್ದೋಷ. ತಿಳಿತಾ ಇದೆಯಲ್ಲ? ತಿಳಿತಾ ಇದೆಯಲ್ಲ? ತಿಳಿತೈತಿ. ಉದ್ದಿಷ್ಟ ಅನುದ್ದಿಷ್ಟ ಅಂದ್ರೆ ನಿರ್ದೋಷ, ಉದ್ದಿಷ್ಟ ಅಂದ್ರೆ ಸದೋಷ. ಉದ್ದಿಷ್ಟ ಆಹಾರ, ಉದ್ದಿಷ್ಟ ತ್ಯಾಗ ಪ್ರತಿಮೆ, ಇದು 11ನೇ ಪ್ರತಿಮೆ ಹೆಸರು. ಉದ್ದಿಷ್ಟ ತ್ಯಾಗ ಅಂದರೆ ಏನರ್ಥ? ಉದ್ದೇಶಪೂರ್ವಕವಾಗಿ ತಯಾರಿಸಿದ ಆಹಾರವನ್ನ ತ್ಯಾಗ ಮಾಡಬೇಕು. ತಯಾರಿಸುವವರು ತಯಾರು ಮಾಡಬಾರದು, ತ್ಯಾಗ ಮಾಡಿದವರು ಅದನ್ನು ಸ್ವೀಕರಿಸಬಾರದು. ಇದು ನಿಯಮ. ನಿರ್ದೋಷ ಪಾಲನ್ ಮಾಡಬೇಕು. ಕೊಡುವವರು ನಿರ್ದೋಷ ಪಾಲನ್ ಮಾಡಬೇಕು, ತೆಗೆದುಕೊಳ್ಳುವವರು ನಿರ್ದೋಷ ಪಾಲನೆ ಮಾಡಬೇಕು. ತೆಗೆದುಕೊಳ್ಳುವವರು ಯೋಚನೆ ಮಾಡಬೇಕು, ಇದು ವಸ್ತು ಹೇಗೆ ತಯಾರಾಯಿತು, ಯಾಕೆ ಆಯಿತು, ಎಷ್ಟಾಯಿತು, ಎಂತಾಯಿತು, ಯಾವ ಭಾವದಿಂದ ಆಯಿತು, ಸ್ವಲ್ಪ ವಿಚಾರ ಮಾಡಿ ತಕ್ಕೊಳ್ತೇವೆ ಅಂತಂದ್ರೆ ಅದರೊಳಗೆ ನಿರ್ದೋಷವಾಗಿ ತಕ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಕೊಡಲಿಕ್ಕೆ ಎಲ್ಲ ಬಂದಿರ್ತಾರೆ, ಆದರೆ ಅದರೊಳಗಿಂದ ಎಷ್ಟು ತೆಗೆದುಕೊಳ್ಳಬೇಕು, ಇದು ಮುಖ್ಯ. ವಸ್ತು, ತಿನ್ನುವ ವಸ್ತು, ಭೋಜನ ವಸ್ತು, ಆದರೆ ಈ ತಿನ್ನುವ ವಸ್ತುವಿನಲ್ಲಿ ಅತಿಥಿ ಏನು ವಿಚಾರ ಮಾಡ್ತಾರೆ ಅಂತಂದ್ರೆ, ಇದು ನಮಗಾಗಿ ತಯಾರ ಆಗಿರಬಾರದು, ಆಗಿದ್ರೂ ಕೂಡ ನಾವು ಏನು ಮಾಡಬೇಕು, ಅದರಲ್ಲಿಂದ 5% ತಗೊಂಡು ಅಂತಂದ್ರೆ ಅವರು ಶೇಷ ತಿನ್ನಲೇಬೇಕಾಗ್ತದೆ. ಅದಕ್ಕಾಗಿ ದೋಷ ಹತ್ತುವುದಿಲ್ಲ. ಐದು ಪ್ರತಿಶತ ತಗೊಳ್ಳೋದತ್ರ ಇಂದ, ಬಾಕಿ ಪ್ರತಿಶತ ನಿಮ್ಗ ನಿಮ್ದು ಆಹಾರದು, ಅದನ್ನು ನೀವು ಸೇವನೆ ಮಾಡಲೇಬೇಕು. ಈ ತರ ಇರ್ತದೆ. ಕೊಡುವಾಗ 5% ಕೊಡಬೇಕು, ಇದು ನಿಯಮ. ಕೊಡುವವರಿಗೆ ತೆಗೆದುಕೊಳ್ಳುವಾಗ 5% ತಂದಿದ್ದೀರಂತರ ಸಂಪೂರ್ಣ ತೆಗೆದುಕೊಳ್ಳಬಹುದು. ಬಹಳ ಸೂಕ್ಷ್ಮವಾಗಿ ಕೇಳ್ತೇವೆ ಅಂತಂದ್ರೆ ಕೇಳ್ರಿ, ಇಲ್ಲಿ ಹೇಳ್ತೇವೆ ಕೇಳ್ರಿ. 5% ಆಹಾರ ತಕ್ಕೊಳ್ಬೇಕು ಮನೆಯಲ್ಲಿ. 100% ತಯಾರು ಮಾಡಿದಿರಿ, ಒಂದು 5% 10% ಅಂತ ಹೇಳ್ತಾರೋ 10% ಕೊಡಬಹುದು. 100ರಲ್ಲಿ 10% ಆಹಾರ ತೆಗಿಬೇಕು. ಯಾವುದೇ ವಸ್ತು ಅದೇ ಇದೆ ಅಂತಲ್ಲ, ಯಾವುದೇ ವಸ್ತು ಅದರಲ್ಲಿಗಿಂತ 5 ಅಥವಾ 10 ತೆಗಿಬೇಕು. ತೆಗದ್ರಿ, ತಗೊಂಡು ಹೋದ್ರಿ, ಎಷ್ಟು ಹೋದ್ರಿ, ಎಲ್ಲ ತಗೊಂಡು ಹೋದ್ರು ಅಥವಾ 10% ತಗೊಂಡು ಹೋದ್ರು? 10% ತಗೊಂಡ್ವಿ. ಇಲ್ಲ, ಎಲ್ಲಾನು ತಗೊಳ್ಳಿ, ನಮಗೆ ಭಕ್ತಿ ಐತಿ, ನಮಗೆ ಭಾವನೆ ಐತಿ, ಎಲ್ಲ ತಗೊಂಡ್ರೆ ನಮಗೆ ಬಹಳ ಚಲೋ ಅನ್ಬಹುದು ನೀವು. ಆದರೆ ಆ ಥರ ಅಂದ್ರೂ ಕೂಡ ಅದು ಉದ್ದೇಶಪೂರ್ವಕವಾಗಿ ತಯಾರಾಗಿರಬಾರದು. ಎಲ್ಲ ಕೊಡಬೇಕಂತಕ್ಕಂಥ ಭಾವನೆ ಏನು ತಪ್ಪಲ್ಲ, ಸರಿ ಇದೆ. ಯಾಕೆಂದರೆ ಇರೋ ಪದಾರ್ಥವನ್ನು ಎಲ್ಲ ತಕ್ಕೊಂಡ್ರೆ ಬಹಳ ಚಲೋ ಭಾವನೆ ಇರಬಾರ್ದು? ಇರಬೇಕೋ ಇರಬಾರ್ದು? ಇರಬೇಕಲ್ಲ. ಆದರೆ ಕೊಡುವಾಗ ಎಷ್ಟು ಕೊಡಬೇಕು? 5%. ಕಡಿಮೆ ಬಿತ್ತು ಅಂತಂದ್ರೆ ಕೊಡಬಾರ್ದ? ಮಹಾರಾಜ್ರೆ ನಿಮ್ದು 10% ಮುಗೀತ್ರಿ, ಮತ್ತೆ ನಾವು ಕೊಡಲ್ಲ ಹಿಂಗ ಅನ್ನವ್ರ ಹಾಗೇನಲ್ಲ. ದಾತ ಕೊಡುವ ಮೂಡಿನಲ್ಲಿರ್ತಾನೆ, ಎಲ್ಲ ಕೊಟ್ಟು ಬಿಡಬೇಕು, ನಾನು ಬೇಕಾದ್ರೆ ಮತ್ತೆ ಮಾಡ್ಕೊಂಡು ತಿನ್ಬಹುದು ಭಾವಂತೂ ಇದ್ದೇ ಇರ್ತದೆ. ಇದರೊಳಗೆ ದೋಷ ಸಂಭಾವನೆ ಇದೆ. ಭಾವನೆ ತಪ್ಪಲ್ಲ, ದೋಷಗಳು ಆಗೋದು ಸಂಭವ ಇದೆ. ಯಾಕೆಂದ್ರೆ ಅತಿಥಿ ಸಮೀಭಾಗ ಅಂತಂದ್ರೆ ಆ ತಯಾರಾದ ಆಹಾರದಲ್ಲಿಯ ವಿಭಾಗವನ್ನು ಮಾಡುವುದೇ ಅತಿಥಿ ಸಮೀಭಾಗ, ವಿಭಜನೆ ಮಾಡುವುದು, ಇದು ಅತಿಥಿ ಸಮೀಭಾಗ. ಸಂ ಉಪಸರ್ಗಿದೆ, ಸಮ್ಯಕ್ ಪ್ರಕಾರೇನ ವಿಭಾಗ, ಸಮ್ಯಕ್ ಪ್ರಕಾರವಾಗಿ ವಿಭಾಗ ಮಾಡುವುದು. ಸಮ್ಯಕ್ ಅಂದರೆ ಎಷ್ಟು? 10 ಅಥವಾ 5, ಇದು ಸಮ್ಯಕ್. 50 ಸಮ್ಯಕ್ ಅಲ್ಲ. 75 ನೋ ಸಮ್ಯಕ್. 100 ನೋ ಸಮ್ಯಕ್. ಆದ್ರೆ ಕೊಡುವಂತ ಭಾವ ಇರಬೇಕು ಇರಬಾರ್ದು? ಇರಬೇಕು. ಆದರೆ ಅತಿಥಿಗಳು ತಗೊಳ್ಬಹುದೇನು? ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅತಿಥಿಗಳಿಗೂ ಕೂಡ ಒಂದು ಬಂಧನ ಇದೆ, ಅತಿಥಿಗಳಿಗೂ ಕೂಡ ಒಂದು ಮರ್ಯಾದೆ ಇದೆ. ತಯಾರಾದ ಭೋಜನದಲ್ಲಿ ನಾವೇ ಆಹಾರವನ್ನು ಸ್ವೀಕಾರ ಮಾಡ್ತೀವಿ ಅಂತಂದರೆ ಇವರಿಗೆ ಮತ್ತೆ ಪುನಃ ತಯಾರು ಮಾಡಿಕೊಂಡು ತಿನ್ನುವಂಥ ಪ್ರಸಂಗ ಬರ್ತದೆ ಅಲ್ಲ, ಅದನ್ನು ನೋಡ್ತಾರೆ. ಪುನಃ ತಯಾರು ಮಾಡಿಕೊಂಡು ಊಟ ಮಾಡುವಂಥ ಪ್ರಸಂಗ ಅಲ್ಲಿ ಬರಬಾರದು. ಆ ಥರ ಡೈಲಿ ವರ್ಕ್ ಆಯಿತು ಅಂತಂದರೆ ಅದು ಉದ್ದಿಷ್ಟ ಆಯ್ತಲ್ಲ. ತಯಾರಿಟ್ಟ ಭೋಜನ ಪೂರಾ ಅತಿಥಿಗಳಿಗೆ ಮಾಡಿಸೋದಿದೆ ಅಂತಂದರೆ ಉದ್ದಿಷ್ಟ ಆಯ್ತಲ್ಲ. ಅದಕ್ಕಾಗಿ ತಮ್ಮ ಪರಿವಾರಕ್ಕಾಗಿ ಅಥವಾ ತನ್ನ ಸ್ವಂತಕ್ಕಾಗಿ, ಒಬ್ಬನಿಗಾಗಿ, ಇಬ್ಬರಿಗಾಗಿ, 3 ಜನರಿಗಾಗಿ, 4 ಜನರಿಗಾಗಿ, ಪರಿವಾರದಲ್ಲಿ ಎಷ್ಟು ಜನ ಇದ್ದಾರೆ ಆ ಜನರಿಗಾಗಿ ತಯಾರಾದ ಶುದ್ಧ ಭೋಜನದಲ್ಲಿಂದ ಆ 6 ಜನ ಅಥವಾ ಒಬ್ಬರು ಎಷ್ಟು ಜನರಿಗೆ ತಯಾರಾಗಿದೆ ಅವರೆಲ್ಲರೂ ಅದರಲ್ಲಿಂದ ಅತಿಥಿ ಸಮೀಭಾಗ ಮಾಡುವುದು, ಇದು ಅತಿಥಿ ಸಮೀಭಾಗ ವೃತ ಶ್ರಾವಕ ಧರ್ಮ, ದಾನ ಧರ್ಮ. ಒಬ್ಬರದ ಆಹಾರ ತಯಾರಿದೆ, ಮನೆಯೊಳಗೆ ಒಬ್ಬರು ಇದ್ದಾರೆ, ಅವ್ರೇನು ಆಹಾರ ಕೊಡಬಾರ್ದೇನು, ದಾನ ಮಾಡಬಾರ್ದೇನು? ಒಬ್ಬರಿದ್ರು ಮಾಡಬಹುದು, ಹತ್ತು ಜನ ಇದ್ರೂ ಮಾಡಬಹುದು, ಐದು ಜನ ಇದ್ರೂ ಮಾಡಬಹುದು, ಎಷ್ಟೇ ಜನ ಇದ್ರೂ ಮಾಡಬಹುದು. ದಾನ ಧರ್ಮ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿದೆ, ಎಲ್ಲರಿಗೂ ಅತಿಥಿ ಸಮೀಪವಾಗಿದೆ. ಶ್ರಾವಕ ಅಂತಂದ್ರೆ ದಾತ, ಶ್ರಮಣ ಅಂತಂದ್ರೆ ಶ್ರಮಣ ಪಾತ್ರ. ಶ್ರಾವಕ ಯಾರಿಗಂತಾರಲ್ಲ, ಅವರ ನಿಯಮದಿಂದ ಅವರ ಸ್ವಭಾವವೇ ದಾತ, ಅವರ ನೇಚರ್ ಅವರ ಪ್ರಕೃತಿ ದಾತೃತ್ವ ಪ್ರಕೃತಿ. ಶ್ರಾವಕ ಅಂದ ಮೇಲೆ ದಾನ ಧರ್ಮ ಇರಲೇಬೇಕು, ಅದು ನಮ್ಮ ಸ್ವಭಾವ ಪ್ರಕೃತಿಯ ಧರ್ಮ. ಶ್ರಾವಕ ಇದ್ದು ದಾನ ಮಾಡಲಿಲ್ಲ ಅಂತಂದ್ರೆ ಶ್ರಾವಕ ಅಲ್ಲ, ಶ್ರಾವಕನೇ ಅಲ್ಲ, ಈಚೆ ಶ್ರಮಣನೂ ಅಲ್ಲ, ಈಚೆ ಶ್ರಾವಕನೂ ಅಲ್ಲ. ದಾನ ಧರ್ಮ ಇರಲೇಬೇಕು. ಪರಿಗ್ರಹ ಇದೆ ಅಂದ ಮೇಲೆ ಆ ಪರಿಗ್ರಹವನ್ನು ತಾನೇ ಸೇವಿಸಬಾರದು, ತಾನೇ ಉಪಯೋಗಿಸಬಾರದು, ತಾನೇ ಪ್ರಯೋಗಿಸಬಾರದು. ಇದರಲ್ಲಿಂದ ಸ್ವಲ್ಪ ಭಾಗ ಅತಿಥಿಗಳಿಗೆ ಹೋಗಲಿ ಅನ್ನುವಂಥ ಭಾವ. ಇದು ಯಾಕೆ ಬೇಕು ಅಂತಂದ್ರೆ, ಇಷ್ಟು ಭಾವ ಬಂದ ತಕ್ಷಣ ಪಾಪಕರ್ಮಗಳ ಸಂವರ ಮತ್ತು ಪುಣ್ಯಕರ್ಮದ ಬಂಧ ಆಗುತ್ತೆ. ಒಂದನೇ ಗುಣಸ್ಥಾನದಲ್ಲಿ ದಾನ ಮಾಡುವಂತಹ ಮನುಷ್ಯನಿಗೆ ಸಂವರನೂ ಆಗಬಹುದಾಗಿತ್ತು, ಪುಣ್ಯನೂ ಆಗಬಹುದು. ಪುಣ್ಯ ಆಗ್ತಾ ಇದೆ, ಪುಣ್ಯಕರ್ಮಗಳು ಯಾವ ಕಟ್ಟಬೇಕೋ ಕಟ್ತಾ ಇವೆ, ಆದರೆ ಸಂವರ ಇಲ್ಲ, 25 ಪ್ರಕೃತಿಗಳ ಸಂವರ ಇಲ್ಲ. ಸಂವರ ಸಹಿತ ಪುಣ್ಯಕರ್ಮಗಳನ್ನು ಬಂದ್ ಮಾಡಿಕೊಳ್ಬೇಕಲ್ಲ, ಅದು ನಾಲ್ಕನೇ ಗುಣಸ್ಥಾನದವನಿಗೆ ಸಂಭವ. ನಾಲ್ಕನೇ ಗುಣಸ್ಥಾನದ ಮನುಷ್ಯನಿಗೆ ಸಂವರನೂ ಇದೆ, ದಾನ ಕೊಡುವಾಗ ಪುಣ್ಯಾಶ್ರವನೂ ಇದೆ, ಶುಭ ಪ್ರಕೃತಿಗಳ ಬಂಧನೂ ಇದೆ. ಒಂದನೇ ಗುಣಸ್ಥಾನದವನಿಗೆ ಪುಣ್ಯ, ಯಾವ ಪುಣ್ಯ ಪ್ರಕೃತಿಗಳನ್ನ ನಾಲ್ಕನೇ ಗುಣಸ್ಥಾನದವನು ಕಟ್ಟಿಕೊಳ್ತಾ ಇದ್ದಾನೆ, ಅವೇ ಪ್ರಕೃತಿಗಳನ್ನ ಇವನು ಕಟ್ಟಿಕೊಳ್ತಾ ಇದ್ದಾನೆ. ಆದರೆ ಪಾಪಗಳ ಸಂವರ ಬಿಟ್ಟಿಲ್ಲ, 25 ಪ್ರಕೃತಿಗಳ ಬಂಧನೂ ಇದೆ. ಒಂದನೇ ಗುಣಸ್ಥಾನ ಸಂವರ ಇದ್ದಾಗ ಆತ್ಮಕಲ್ಯಾಣ. ದಾನ ಅಂತಕ್ಕಂಥ ಧರ್ಮ ಒಬ್ಬ ಒಂದನೇ ಗುಣಸ್ಥಾನದ ವ್ಯಕ್ತಿಯಲ್ಲಿಯೂ ಕೂಡ ಇರಬಹುದು. ಒಂದನೇ ಗುಣಸ್ಥಾನದ ಜೀವಗಳು ದಾನ ಕೊಟ್ಟು ಎಲ್ಲಿ ಹೋಗ್ತವೆ? ಉತ್ತಮ ಭೋಗಭೂಮಿ, ಮಧ್ಯಮ ಭೋಗಭೂಮಿ, ಜಗನ್ಯ ಭೋಗಭೂಮಿ ಎಲ್ಲ ಹೋಗಿ ಹುಟ್ಟುತ್ತವಲ್ಲ. ಇದು ಪುಣ್ಯದ ಬಲದಿಂದ. ಭೋಗಭೂಮಿಯಲ್ಲಿ ಹೋಗ್ತವೆ ಜೀವಿಗಳು, ಆದರೆ ನಾಲ್ಕನೇ ಗುಣಸ್ಥಾನದವನು ಭೋಗಭೂಮಿ ಹೋಗ್ತಾನೇನು? ಹಾ, ಯಾವುದೂ ಆಯುಷ್ಯನ್ನ ಕಟ್ಟಿಕೊಂಡಿಲ್ಲ, ಮುಂದಿನ ಆಯುಷ್ಯನ ಕಟ್ಟಿಕೊಂಡಿಲ್ಲ ಅಂತಂದ್ರೆ ಎಲ್ಲಿ ಹೋಗ್ತಾನೆ? ದೇವಗತಿಯಲ್ಲಿ ಹೋಗ್ತಾನೆ. ಮೊದಲ ಆಯುಷ್ಯನ್ನ ಕಟ್ಕೊಂಡಿದ್ದ, ಮನುಷ್ಯಗತಿಯನ್ನು ಕಟ್ಕೊಂಡಿದ್ದ, ಆಮೇಲೆ ಸಮ್ಯಕ್ತು ಪ್ರಾಪ್ತ ಮಾಡಿಕೊಂಡು ಆಮೇಲೆ ದಾನ ದಾತೃ ಆದ, ದಾನಿಯಾದ, ದಾನ ಕೊಟ್ಟ, ಪುಣ್ಯವನ್ನು ಗಳಿಸಿದ, ಈಗ ಭೋಗಭೂಮಿಯ ಮನುಷ್ಯನಾಗಿ ಜನ್ಮ ತಾಳ್ಬೇಕಲ್ಲ. ಸಮ್ಯಕ್ ದೃಷ್ಟಿ ನಾಲ್ಕನೇ ಗುಣಸ್ಥಾನ ಸಹಿತ ಮರಣ ಹೊಂದಿ ಭೋಗಭೂಮಿಯಲ್ಲಿ ಮನುಷ್ಯನಾಗಬಹುದು. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ದ ಅಂತಂದ್ರೆ ಮನುಷ್ಯನಾಗ್ತಾನೆ. ಎಷ್ಟು ಕರ್ಮಗಳ ಸಂವರಿದೆ? 25 ಚಾರಿತ್ರ ಮೌಣಿ ಸಂಬಂಧಿ 25 ಮಿಥ್ಯಾದುದನ್ನು ಕೂಡಿಸಿಕೊಂಡ್ರು ಕೂಡ 41 ಕರ್ಮಗಳು ಕಟ್ತಾ ಇಲ್ಲ, ಸಂವರ ಇದೆ. ಆಮೇಲೆ ಪುಣ್ಯಕರ್ಮಗಳು ಎಷ್ಟು ಕಟ್ಟಬೇಕು ಕಟ್ತಾ ಇವೆ. ಆ ಪುಣ್ಯದ ಫಲದಿಂದ ಭೋಗಭೂಮಿಯಲ್ಲಿ ಹೋಗಿ ಜನ್ಮ ತಾಳ್ತಾನೆ. ಉತ್ತಮ ಭೋಗಭೂಮಿಯಲ್ಲಿ ಹೋಗಬಹುದು, ಉತ್ಕೃಷ್ಟ ಆಯು ಕಟ್ಕೊಂಡಿದ್ರೆ 3 ಪಲ್ಯ ಉತ್ತಮ ಭೋಗಭೂಮಿಯಲ್ಲಿ ಜನ್ಮ ತಾಳಬಹುದು, 2 ಪಲ್ಯ ಕಟ್ಕೊಂಡಿದ್ರೆ ಮಧ್ಯಮ ಭೋಗಭೂಮಿಯಲ್ಲಿ ಹೋಗ್ತಾನೆ, 1 ಪಲ್ಯ ಕಟ್ಕೊಂಡಿದ್ದ ಅಂತಂದ್ರೆ ಜಗನ್ಯ ಭೋಗಭೂಮಿಯಲ್ಲಿ ಹೋಗಿ ಜನ್ಮ ತಾಳ್ತಾನೆ. ಅಥವಾ ಕುಪಾತ್ರ ದಾನವನ್ನು ಮಾಡಿದ್ದ, ಮತ್ತು ಪಾಪಾನುಬಂಧಿ ಪುಣ್ಯವನ್ನು ಗಳಿಸಿದ್ದ ಅಂತಂದ್ರೆ ಕುಭೋಭೂಮಿಯಲ್ಲಿ 96 ಕುಭೋಭೂಮಿಗಳಲ್ಲಿ ಜನ್ಮ ತಾಳ್ತಾನೆ. ಯಾವುದೇ ಒಂದರಲ್ಲಿ ಕುಪಾತ್ರದಾನದ ಫಲದಿಂದ ಅದು ಕೂಡ ಒಂದು ಪುಣ್ಯ ಇದೆ. ಆದರೆ ಎಂಥ ಪುಣ್ಯ? ಪಾಪಾನುಬಂಧಿ ಪುಣ್ಯ, ಪಾಪ ಮಿಶ್ರಿತ ಪುಣ್ಯ. ಅದರ ಫಲ ಕುಭೋಗ ಭೂಮಿ. ಸತ್ಪಾತ್ರರ ಫಲ ಸುಭೋಗ ಭೂಮಿ, ಕುಪಾತ್ರರ ಫಲ ಕುಭೋಗ ಭೂಮಿ. ಸತ್ಪಾತ್ರರ ಫಲ ಸುಭೋಗ ಭೂಮಿ. ಸುಭೋಗ ಭೂಮಿ ಅಂದರೆ ಮೂರು: ಉತ್ತಮ ಭೋಗ ಭೂಮಿ, ಮಧ್ಯಮ ಭೋಗ ಭೂಮಿ, ಜಗನ್ಯ ಭೋಗ ಭೂಮಿ. ಸುಪಾತ್ರರು ಕೂಡ ಮೂರು ಪ್ರಕಾರದವರು: ಉತ್ತಮ ಪಾತ್ರರು, ಮಧ್ಯಮ ಪಾತ್ರರು, ಜಗನ್ಯ ಪಾತ್ರರು. ಜಗನ್ಯ ಪಾತ್ರರು ಮೂರು ಪ್ರಕಾರದ ಸತ್ಪಾತ್ರರು. ಕುಪಾತ್ರರು ಯಾರು? ಸಮ್ಯಕ್ತ್ವರಹಿತ, ಎದ್ದುಕೊಂಡು ಚಾರಿತ್ರವನ್ನು ಪಾಲನೆ ಮಾಡುವವರು. ಚಾರಿತ್ರ ಇದೆ ಆದರೆ ಸಂಯಮ ಇದೆ, ಬಾಹ್ಯ ಸಂಯಮ ಇದೆ ಆದರೆ ಸಮ್ಯಕ್ ದರ್ಶನ ಇಲ್ಲ. ಸಮ್ಯಕ್ತ್ವ ಶೂನ್ಯ, ಚಾರಿತ್ರವನ್ನು ಪಾಲನೆ ಮಾಡತಕ್ಕಂತಹ ಜೀವಗಳು ಯಾರು? ಕುಪಾತ್ರರು. ಕುಪಾತ್ರರು ಕುಪಾತ್ರ. ಇನ್ನು ಅಪಾತ್ರ ಅಂದರೆ ಅಲ್ಲಿ ಬಾಹ್ಯ ಸಂಯಮನೂ ಇಲ್ಲ, ಅಂತರಂಗ ಸಂಯಮನೂ ಇಲ್ಲ, ದ್ರವ್ಯ ಸಂಯಮನೂ ಇಲ್ಲ, ಭಾವ ಸಂಯಮನೂ ಇಲ್ಲ, ಸಮ್ಯಕ್ತನೂ ಇಲ್ಲ, ಏನೂ ಇಲ್ಲ. ಅಲ್ಲಿ ಶೂನ್ಯ, ಕೇವಲ ವೇಷ ಮಾತ್ರ ಇದೆ. ವೇಷ, ಆಯಾ ವೇಷ. ಮುನಿ ಇದ್ರೆ ಮುನಿ ವೇಷ, ಆರಿಕಾ ಇದ್ರೆ ಆರಿಕಾ ವೇಷ, ಪಂಚಮ ಗುಣಸ್ವಾಮಿ ಪ್ರತಿಮಾಧಾರಿ ಇತ್ತಂತಂದ್ರೆ ಪ್ರತಿಮಾಧಾರಿಯ ಬಾಹ್ಯ ವೇಷ ಏನಿರಬೇಕು? ಅದು ಪ್ರತಿಮಾ ಪಾಲನೆ ಇಲ್ಲ, ಆದರೆ ಪ್ರತಿಮಾಧಾರಿಯ ವೇಷ, ಬಾಹ್ಯ ವೇಷ ಇರಬಹುದು. ಇದು ಅಪಾತ್ರ. ಅಪಾತ್ರರಲ್ಲಿ ಯಾವುದೂ ಕೂಡ ಗುಣ ಇರಲ್ಲ, ಸಮ್ಯಕ್ ದರ್ಶನ ಇಲ್ಲ, ಜ್ಞಾನ ಇಲ್ಲ, ಚಾರಿತ್ರ ಇಲ್ಲ, ಅದು ಅಪಾತ್ರ. ಈ ರೀತಿ ನಾವು ಇದನ್ನ ಬಹಳ ಚಿಂತನೆ ಮಾಡಿಕೊಳ್ಳಬೇಕು. ಸಂವರದಲ್ಲಿದೆ ಆತ್ಮಕಲ್ಯಾಣ, ಸಂವರಪೂರ್ವಕ ನಿರ್ಜರೆಯಲ್ಲಿದೆ ಆತ್ಮಕಲ್ಯಾಣ. ಪುಣ್ಯ ಬಂದಾಗ್ತಾ ಇದೆ ಆಗಲಿ, ಅದು ಕೂಡ ಸಹಾಯಕವಾಗಬಹುದು. ಮುಂದೆ ಹೋಗಿ ಜೀವಿಗೆ ಪರಂಪರೆಯಿಂದ ಉತ್ತಮ ಶರೀರಗಳನ್ನು ಕೊಡಿಸಿ ವಜ್ರವೃಷಭ ನಾರಾಸನನ್ನ ಅನ್ಯ ಪುಣ್ಯ ಪ್ರಕೃತಿಗಳನ್ನು ಕಟ್ಟಿಕೊಂಡು ಹೋಗ್ತಕ್ಕಂಥ ಮನುಷ್ಯ ಮುಂದೆ ಹೋಗಿ ಮೋಕ್ಷ ಮಾರ್ಗದಲ್ಲಿಯ ಸೌಲಭ್ಯತೆಗಳನ್ನು ಪಡೆಯಬಹುದು. ಮುಂದೆ ಹೋಗಿ ಸಮ್ಯಕ್ ದೃಷ್ಟಿ ಪುಣ್ಯ ಕಟ್ಟಿಕೊಳ್ತಾನೆ ಅಂತಂದ್ರೆ ಅದೇನು ಹಾನಿಕಾರಕಲ್ಲ, ಎಂದಿಲ್ಲ ನಾಳೆ ಸಹಾಯವಾಗುತ್ತೆ ಆ ಪುಣ್ಯ. ಮಿಥ್ಯಾದೃಷ್ಟಿ ಜೀವ ಪುಣ್ಯ ಕಟ್ಟಿಕೊಳ್ತಾನೆ ಅಂತಂದ್ರೆ ತಾತ್ಕಾಲೀನ ಪರಿಸ್ಥಿತಿಯಲ್ಲಿ ಸುಖವನ್ನು ಅನುಭವಿಸಿದರೂ ಕೂಡ ಕಾಲಾಂತರದಲ್ಲಿ ಆ ಜೀವಿಗೆ ಮತ್ತೆ ಪುನಃ ಚತುರ್ಗತಿಯ ದುಃಖ ಇದೆ. ಚತುರ್ಗತಿಯ ದುಃಖ ಬಿಟ್ಟಿಲ್ಲ ಸಮ್ಯಕ್ ದೃಷ್ಟಿಗೆ, ಚತುರ್ಗತಿಯ ದುಃಖವಿಲ್ಲ. ಭೋಗಭೂಮಿಯಿಂದ ಇಲ್ಲಿಯ ಪುಣ್ಯ ಪ್ರಭಾವದಿಂದ ಭೋಗಭೂಮಿಗೆ ಹೋಗ್ತಾನೆ, ಭೋಗಭೂಮಿಯಿಂದ ಎಲ್ಲಿ ಹೋಗ್ತಾನೆ? ದೇವಗತಿಗೆ ಹೋಗ್ತಾನೆ. ದೇವಗತಿಯಿಂದ ಏನಾಗ್ತಾನೆ? ನಿಯಮದಿಂದ ಮನುಷ್ಯಗತಿಗೆ ಬರ್ತಾನೆ. ಯಾವ ಮನುಷ್ಯನಾಗ್ತಾನೆ? ಕರ್ಮಭೂಮಿಯ ಮನುಷ್ಯನಾಗ್ತಾನೆ, ಮ್ಲೇಚ್ಛಖಂಡದ ಮನುಷ್ಯನಾಗುಲ್ಲ. ಎಲ್ಲಿ ರತ್ನತ್ರಯ ಧರ್ಮ ಇದೆ ಅಂಥ ವಾತಾವರಣದಲ್ಲಿ, ಅಂತಹ ಭೂಮಿಯಲ್ಲಿ, ಅಂತಹ ಸೌಕರ್ಯದ ಕ್ಷೇತ್ರದಲ್ಲಿ ಜನ್ಮ ತಾಳಿ ಪುನಃ ವಿರಕ್ತಿಯನ್ನು ಹೊಂದಿ ಪುನಃ ಸಂಯಮವನ್ನು ಧರಿಸಿ ಮುನಿಯಾಗಿ ಮೋಕ್ಷಕ್ಕೆ ಹೋಗ್ತಾನೆ. ಸಮ್ಯಕ್ ದೃಷ್ಟಿ ಜೀವ ಕಡಿಮೆಯಿಂದ ಕಡಿಮೆ ಮೂರು ಭವಗಳಲ್ಲಿ, ಹೆಚ್ಚಿಂದ ಹೆಚ್ಚು ಎಂಟು ಭವಗಳಲ್ಲಿ ಮೋಕ್ಷಕ್ಕೆ ಹೋಗ್ತಾನೆ. ಉದ್ದಿಷ್ಟ ತ್ಯಾಗ ಪ್ರತಿಮೆ, ತನಗಾಗಿ ತಯಾರಿಸಲ್ಪಟ್ಟ ಭೋಜನ ಗ್ರಹಣ ತ್ಯಾಗವು ಉದ್ದಿಷ್ಟ ತ್ಯಾಗ ಪ್ರತಿಮೆಯಾಗಿದೆ. ಈ ಪ್ರತಿಮೆಯ ಶ್ರಾವಕನು ಮಣಿಯನ್ನು ಪೂರ್ಣ ರೂಪದಲ್ಲಿ ಬಿಟ್ಟು ಮುನಿ ಸಮೂಹದಲ್ಲಿದ್ದು ವ್ರತಗಳನ್ನು ಸ್ವೀಕರಿಸಿ ತಪಸ್ಸು ಮಾಡುತ್ತಾ ಭಿಕ್ಷಾವೃತ್ತಿಯಿಂದ ಆಹಾರವನ್ನು ಸ್ವೀಕರಿಸುತ್ತಾನೆ. ಈ ಪ್ರತಿಮೆಯಲ್ಲಿ ಎರಡು ತರದ ಜೀವಿಗಳಿದ್ದಾರೆ. ಜೀವಿಗಳಿದ್ದಾರೆ ಅನ್ನೋದಕ್ಕಿಂತಲೂ ಎರಡು ಪ್ರಕಾರದ ಸಾಧಕರಿದ್ದಾರೆ ಅನ್ನಬಹುದು. ಜೀವಿಗಳು ಸಾಧಕರು, ಹನ್ನೊಂದನೆಯ ಪ್ರತಿಮೆಯನ್ನು ಸಾಧಿಸುವಂತಹ ಸಾಧಕರು ಇಬ್ಬರು, ಐಲಕರು ಮತ್ತು ಶುಲ್ಲಕರು. ಪ್ರತಿಮೆಯ ಸ್ವರೂಪ ಏನು ಹೇಳಿದರು? ಮಣಿ ತ್ಯಾಗ ಅವಶ್ಯಕ. ಹನ್ನೊಂದನೇ ಪ್ರತಿಮೆಯಲ್ಲಿ ಮಣಿ ತ್ಯಾಗ ಅವಶ್ಯಕ. ಇನ್ನು ಪರಿಗ್ರಹದಲ್ಲಿ ಏನೇನು ಪರಿಗ್ರಹ ಉಳಿಸಿಕೊಂಡಿದ್ದಾನೆ ಅಂತಂದ್ರೆ, ವಸ್ತ್ರವೊಂದು ಮತ್ತು ಭೋಜನ ಮಾಡಲಿಕ್ಕೆ, ಆಹಾರ ತಕ್ಕೊಳ್ಳಿಕ್ಕೆ ಒಂದು ಪಾತ್ರ. ಎರಡು ಪರಿಗ್ರಹ ಮಾತ್ರ, ಬಾಹಿ ಪರಿಗ್ರಹ ಶುಲ್ಲಕರಿಗಿದೆ. ಐಲಕರಿಗೆ ಪಾತ್ರ ಇಲ್ಲ, ಕರಪಾತ್ರದಲ್ಲಿ ಭೋಜನ ತಕ್ಕೋತಾರೆ. ಒಂದು ಲಂಗೋಟಿ ಮಾತ್ರ ಬಾಹ್ಯ ಪರಿಗ್ರಹ, ವಸ್ತ್ರ ಪರಿಗ್ರಹ ಉಳ್ಕೊಂಡಿದೆ. ಒಂಬತ್ತು ಬಾಹ್ಯ ಪರಿಗ್ರಹಗಳ ತ್ಯಾಗ ಆಗಿದೆ. ಶುಲ್ಲಕರಿಗೆ ಎಂಟು ಬಾಹ್ಯ ಪರಿಗ್ರಹಗಳ ತ್ಯಾಗ, ಎರಡು ಪರಿಗ್ರಹಗಳ ಗ್ರಹನಿದೆ. ಇನ್ನು ಆ ಎರಡು ಸಾಧಕರಲ್ಲಿ, ಎರಡು ಪ್ರಕಾರದ ಸಾಧಕರಲ್ಲಿ ಅವರ ಚರ್ಯ ಏನು ಅನ್ನುವುದನ್ನು ತಿಳ್ಕೊಳ್ಳೋಣ. ಶುಲ್ಲಕನಲ್ಲಿ ಕೌಪೀನವಲ್ಲದೆ ಒಂದು ಖಂಡವಸ್ತ್ರವೂ ಇರುತ್ತದೆ. ಕೌಪೀನ ಅಂದರೆ ಲಂಗೋಟಿ. ಕೌಪೀನ ಅಂತಾರೆ ಸಂಸ್ಕೃತದಲ್ಲಿ. ಕೌಪೀನ, ಕೌಪೀನ್ ಇರ್ತದೆ ಖಂಡವಸ್ತ್ರ. ಎಷ್ಟಾಯ್ತು? ಇನ್ನೊಂದು ಐದು ಹತ್ತು ಕೇಳಿದ್ರಿಲ್ಲ ಎಲ್ಲಾರು ಮುನಿ ಆದ್ರೂ ನೀವು ಯಾಕೆ ಆಗ್ತಾ ಇಲ್ಲ ಕೇಳಿದ್ರಿಲ್ಲ? ಸ್ವಾಸ್ಥ್ಯ ಚಲೋ ಇಲ್ಲ ಕೇಳಿದ್ರಿ? ಕೇಳೋಕ್ಕಿಂತ ಮುಂಚೆನೆ ಗೊತ್ತಾಗ್ತಾ ಇದೆ ಸ್ವಾಸ್ಥ್ಯ ಚಲೋ ಇಲ್ಲ. ಯಾವುದಕ್ಕೆ ಕೇಳೋಣ ನಾವು? ಐಲಕರು ಲಂಗೋಟಿ ಪರಿಗ್ರಹವನ್ನು ಹೊಂದಿದವರು. ಮುನಿಗಳು ಅದನ್ನು ಕೂಡ ತ್ಯಾಗ ಮಾಡಿ ದಿಗಂಬರಾವಸ್ಥೆಯನ್ನು ಪಡೆದವರು. ಯಾವಾಗ ಬಾಹ್ಯದಲ್ಲಿ ನಾವು ದಿಗಂಬರ ಆಗ್ತೇವೆ, ಆವಾಗ ಅಂತರಂಗದಲ್ಲೂ ಕೂಡ ದಿಗಂಬರಾಗ್ತೀವಿ. ಇದೇ ದಿಗಂಬರ ಜೈನ ಧರ್ಮ. ದಿಗಂಬರ ಗುರುಗಳಿಂದ ಜೀವಿತವಾಗಿ ಉಳಿದಿರತಕ್ಕಂತಹ ಜೈನ ಧರ್ಮ ಅದು. ನಿಜವಾದ ಮಾನವ ಧರ್ಮ, ಮಾನವೀಯ ಧರ್ಮ. ಪ್ರತಿಯೊಬ್ಬರೂ ಈ ಕಡೆಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಗುಣಸ್ಥಾನಗಳಿಗೆ ಜಾತಿ ಭೇದಿಲ್ಲ, ಕರ್ಮಗಳಿಗೆ ಜಾತಿ ಭೇದಿಲ್ಲ. ಅಂದಮೇಲೆ ಮನುಷ್ಯರ ಧರ್ಮದಲ್ಲಿ ಜಾತಿ ಭೇದ ಹೇಗೆ? ಧರ್ಮ ಒಂದೇ, ಜಿನಧರ್ಮ. ಜಿನಧರ್ಮ ಜಯಿಸುವವರ ಧರ್ಮ. ಅನಾದಿ ಕಾಲದಿಂದ ಬೆನ್ನಟ್ಟಿಕೊಂಡು ಬಂದಿರತಕ್ಕಂತಹ ಶರೀರ, ಕರ್ಮ ಇವುಗಳನ್ನು ಜಯಿಸುವುದೇ ಜಿನಧರ್ಮ. ಇವು ಯಾರಲ್ಲಿಲ್ಲ? ಕರ್ಮಗಳು, ಶರೀರ, ಮೋಹ, ಕ್ರೋಧ, ಮಾನ, ಮಾಯಾ, ಲೋಭ, ವಿಕಾರಿ ಭಾವಗಳು ಯಾರಲ್ಲಿಲ್ಲ? ಎಲ್ಲ ಮಾನವರಲ್ಲಿ ಇವೆಯಲ್ಲ. ಆಮೇಲೆ ಮಾನವ ಮಾತ್ರರಿಗೆ ಜಯಿಸುವಂಥದ್ದು ಯಾವುದು? ಅದೇ ಕರ್ಮ, ಅದೇ ಶರೀರ, ಅದೇ ಇಂದ್ರಿಯ ವಿಷಯ, ಇದನ್ನೇ ಜಯಿಸುವುದಿದೆ. ಇದನ್ನ ಎಲ್ಲಿ ತನಕ ಸಂಸಾರಿ ಜೀವಿಗಳು ಜಯಿಸುವುದಿಲ್ಲ ಅಲ್ಲಿ ತನಕ ಆತ್ಮಕಲ್ಯಾಣ, ಮೋಕ್ಷದ ಪ್ರಾಪ್ತಿ ಇಲ್ಲವೇ ಇಲ್ಲ. ಅದಕ್ಕಾಗಿನೇ ಹೇಳಿರುವುದು, ಜೈನ ಧರ್ಮವನ್ನು ಸ್ವೀಕಾರ ಮಾಡದೇ ಮೋಕ್ಷವಿಲ್ಲ. ಜೈನ ಧರ್ಮ ಅಂದ್ರೆ ಏನು? ದಿಗಂಬರ ಧರ್ಮ. ಜೈನ ಧರ್ಮ ಅಂದ್ರೆ ಏನು? ದಿಗಂಬರ ಮುನಿ ದೀಕ್ಷೆಯನ್ನು ತಕ್ಕೊಳ್ಳುವುದೇ ಜೈನ ಧರ್ಮ. ಸಾಕ್ಷಾತ್ ಜೀವಿತ ಜೈನ ಧರ್ಮದು. ಅಂತರಂಗದಲ್ಲಿ ದಿಗಂಬರ, ಬಹಿರಂಗದಲ್ಲಿ ದಿಗಂಬರ. ದಿಗಂಬರ ದಿಗಂಬರ ಜೈನ ಮುನಿಗಳು ದಿಗಂಬರ. ಇದೇ ಪವಿತ್ರ ಧರ್ಮ, ಇದೇ ಮಂಗಲ ಧರ್ಮ, ಇದೇ ಸರ್ವಶ್ರೇಷ್ಠ ಧರ್ಮ, ಇದೇ ಮಾನವೀಯ ಧರ್ಮ, ಇದೇ ವಿಶ್ವಧರ್ಮ, ಇದೇ ಜಗತ್ತಿನ ಏಕಮಾತ್ರ ಒಂದೇ ಧರ್ಮ. ಈ ಧರ್ಮದಲ್ಲಿ ಪ್ರವೇಶ ಎಲ್ಲರಿಗೂ ಮಾಡಬೇಕು. ದೇವತೆಗಳು ಕಾಯ್ತಾ ಇದ್ದಾರೆ. ನಮಗೆ ಮನುಷ್ಯ ಭವ ಸಿಕ್ಕಲಿ, ಕರ್ಮಭೂಮಿ ಸಿಕ್ಕಲಿ, ಎಂಥ ಮನುಷ್ಯ ಆದ್ರೂ ಕೂಡ ನಾವು ಜೈನ ಧರ್ಮವನ್ನು ಸ್ವೀಕಾರ ಮಾಡೋಣ, ಜಯಿಸೋಣ. ಜೈನ ಧರ್ಮ ಅಂತಂದ್ರೆ ಹೊರಗಡೆಗಿಲ್ಲದು, ನಮ್ಮ ಆತ್ಮನಲ್ಲಿ ಇರತಕ್ಕಂಥ ಕಷಾಯಗಳನ್ನು ಜಯಿಸಿದ್ದೇವೆ ಅಂತಂದ್ರೆ ನಾವು ಜೈನರಾಗಿದ್ದೇವೆ. ದೇವತೆಗಳು ಕೂಡ ಕಾಯ್ತಿರ್ತಾರೆ, ಇಲ್ಲಿ ಆಯುಷ್ ಎಲ್ಲ ಜಲ್ದಿ ಮುಗಿಯಲಿ, ಕರ್ಮಭೂಮಿಯಲ್ಲಿ ಹುಟ್ಟಲಿ. ಅದರೊಳಗು ಸದಲಗಾದಲ್ಲಿ ಹುಟ್ಟಿರೋ ಬಹಳ ಚಲೋ, ಯಾಕಂದ್ರೆ ಅಲ್ಲಿ ಸಮ್ಯಕ್ ದೃಷ್ಟಿ ಬಹಳ ಜನ ಇದ್ದಾರೋ, ಅಲ್ಲಿ ಹೋದ್ರೆ ಯಾವುದೂ ತೊಂದರೆ ಇಲ್ಲ, ಶಾಂತಿ ಐತಿ. ಅಕ್ಕಪಕ್ಕದಲ್ಲಿ ಎಲ್ಲಾ ಊರಲ್ಲಿ ಅಶಾಂತಿ ಆರ್ತ ರೌದ್ರ ಧ್ಯಾನ ಇದ್ರ ಸದಲಗದೊಳಗೆ ಏಕ್ದಮ್ ಶಾಂತಿ, ಠಂಡಾ ಠಂಡಾ ವಾತಾವರಣ, ಮೀಠಾ ಮೀಠಾ ಪಾನಿ. ದೇವತೆಗಳು ಅಪೇಕ್ಷೆ ಪಡ್ತಾರೆ, ಎಲ್ಲಿ ಆರಿಖಂಡವಿದೆಯೋ, ಎಲ್ಲಿ ನನ್ನ ಸಂಯಮ ಪಾಲನೆವಾಗಬಹುದೋ ಅಲ್ಲಿ ಹೋಗಿ ನಾನು ಜನ್ಮ ತಾಳ್ಬೇಕು ಅಂತ. ಇನ್ನು ಯಾವ ಜಾತಿಯಲ್ಲಿ ಹುಟ್ಟಿದ್ರೆ ಏನು, ಎಲ್ಲರಿಗೂ ಇರೋದೇ ಒಂದು ಧರ್ಮ, ಎಲ್ಲರಿಗೂ ಜಯಿಸುವುದು ಒಂದೇ, ತನ್ನ ಕರ್ಮಗಳನ್ನು ತಾನು ಜಯಿಸಬೇಕು. ಎಲ್ಲಿ ಹುಟ್ಟಿದ್ರೆ ಏನು, ಲಿಂಗಾಯತ ಆಗಿ ಹುಟ್ಟಿದ್ರೆ ಏನು, ಜೈನ ಆಗಿ ಹುಟ್ಟಿದ್ರೆ ಏನು, ಮುಸ್ಲಿಂ ಆಗಿ ಹುಟ್ಟಿದ್ರೆ ಏನು, ಮತ್ತು ಅನ್ಯ ಜಾತಿಯಲ್ಲಿ ಹುಟ್ಟಿದ್ರೆ ಏನು, ಕರ್ಮಗಳನ್ನು ಜಯಿಸಲಿಕ್ಕೆ ಯಾರಿಗೂ ನಿಷೇಧವಿದೆಯೇನು? ಎಲ್ಲರಿಗೂ ಖುಲ್ಲಾ ಇದೆ ದಾರಿ. ತನ್ನ ಶಕ್ತಿಯನ್ನು ಅಳಿದುಕೊಂಡು, ತನ್ನ ಶಕ್ತಿಯನ್ನು ನೋಡಿಕೊಂಡು, ಧರ್ಮದ ಸ್ವರೂಪವನ್ನು ಅರ್ಥ ಮಾಡಿಕೊಂಡು, ಬದುಕಿನ ರಹಸ್ಯವನ್ನು ಅರ್ಥೈಸಿಕೊಂಡು, ಈ ತತ್ವದ ಕರ್ಮಸಿದ್ಧಾಂತದ ಕರ್ಮಸಿದ್ಧಾಂತ ಆತ್ಮ ಶರೀರ ಅನ್ನುವಂಥದ್ದು ಏನು ಅನ್ನುವಂಥದ್ದು ವಿಚಾರ ಮಾಡಿ, ತನ್ನ ವಿಕಾರಿ ಪರಿಣಾಮಗಳನ್ನು ಮತ್ತು ಕರ್ಮಗಳನ್ನು ಜಯಿಸುವುದೇ ಜೈನ ಧರ್ಮ. ಶಕ್ತಿಗೆ ತಕ್ಕಂತೆ ಎಲ್ಲರೂ ಮಾಡ್ತಾರೆ. ಜೈನ ಕುಲದಲ್ಲಿ ಜನ್ಮ ತಾಳಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ಮುನಿ ಆಗ್ತಾರೇನು? ಇಲ್ಲ, ಅವರ ಶಕ್ತಿಗೆ ತಕ್ಕಂತೆ ಯಾರು ಸಮ್ಯಕ್ ದೃಷ್ಟಿ ಆಗ್ತಾ ಇದ್ದಾರೆ, ಯಾರು ದೇಶ ಸೈಮೆ ಆಗ್ತಾ ಇದ್ದಾರೆ, ಯಾರು ಮುನಿ ಆಗ್ತಾ ಇದ್ದಾರೆ, ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಜಯಿಸ್ತಾ ಇದ್ದಾರೆ. ಜಯಿಸುವವರ ಧರ್ಮವೇ ಜೈನ ಧರ್ಮ, ಜಯಿಸುವವರ ಧರ್ಮವೇ ಜೈನ ಧರ್ಮ. ಈ ಜೈನ ಧರ್ಮ ಬೆಳಗಬೇಕು, ಆಚರಣೆಯಲ್ಲಿ ಬರಬೇಕು, ನಾಲ್ಕನೇ ಗುಣಸ್ಥಾನ ಆಗಬೇಕು, ಐದನೇ ಗುಣಸ್ಥಾನ ಆಗಬೇಕು, ಆರನೇ ಗುಣಸ್ಥಾನ ಆಗಬೇಕು. ಹೆಚ್ಚಂದ್ರೆ ಏಳನೇ ಗುಣಸ್ಥಾನ ತನಕ ಬಹಳ ಆಯಿತು, ಇದಕ್ಕಿಂತ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪಂಚಮ ಕಾಲದಲ್ಲಿ ಏಳು ಗುಣಸ್ಥಾನಗಳಿವೆ. ಇದರಲ್ಲಿ ಜೈನರು ಅಂತಂದ್ರೆ ಯಾರು? ನಾಲ್ಕನೇ ಗುಣಸ್ಥಾನದಿಂದ ಹಿಡ್ಕೊಂಡು ಏಳನೇ ಗುಣಸ್ಥಾನದಲ್ಲಿ ಇರತಕ್ಕಂತಹ ಪಂಚಮ ಕಾಲದ ತಿರ್ಯಂಚ ಜೀವಿಗಳು ಮತ್ತು ಮನುಷ್ಯರು, ಇವರೆಲ್ಲರೂ ಜೈನರು. ದೇವಗತಿಯಲ್ಲಿ ಯಾರಿಗೆ ಸಮ್ಯಕ್ ದರ್ಶನ ಪ್ರಾಪ್ತ ಆಗಿದೆ, ನಾಲ್ಕನೇ ಗುಣಸ್ಥಾನ ಇದೆ, ಅವರೆಲ್ಲ ಜೈನ ದೇವತೆಗಳು, ಉಳಿದವರು ಅಜೈನ. ಮಿಥ್ಯಾದೃಷ್ಟಿ ಅಂದ್ರೆ ಏನು? ಅಜೈನ. ಸಮ್ಯಕ್ ದೃಷ್ಟಿ ಅಂದ್ರೆ ಏನು? ಜೈನ. ನರಕದಲ್ಲಿ ನಾರ್ಕಿ ಜೀವಿಗೂ ಕೂಡ ನಾಲ್ಕನೇ ಗುಣಸ್ಥಾನ ಆಯಿತು ಅಂತಂದ್ರೆ ಜೈನ ನಾರ್ಕಿ ಜೀವ. ತಿರ್ಯಂಚಗತಿಯಲ್ಲಿ ತಿರ್ಯಂಚಕ್ಕೂ ನಾಲ್ಕನೇ ಗುಣಸ್ಥಾನ ಆಯಿತು ಅಂತಂದ್ರೆ ಜೈನ ಎಮ್ಮೆ. ಜೈನರ ಎಮ್ಮೆ ಅಲ್ಲ, ಎಮ್ಮೆ ಸ್ವತಃ ಜೈನ. ಅದು ಯಾವುದೇ ಮನೆಯಲ್ಲಿರಬಹುದು, ಎಂಥವ್ರ ಮನೆಯಲ್ಲೂ ಇರಬಹುದು, ಜೈನರ ಮನೆಯಲ್ಲಿನೂ ಇರಬಹುದು, ಅನ್ಯ ಜಾತಿಯವರ ಮನೆಯಲ್ಲಿನೂ ಇರಬಹುದು, ಅದು ಜೈನ ಎಮ್ಮೆ. ಎಮ್ಮೆ ಜೈನ, ಆದರೆ ಮನೆಯವರೆಲ್ಲ ಅಜೈನ. ಈ ತರನೂ ಇರಬಹುದು. ಜೈನ ಎಮ್ಮೆಗಳು ಭೂಭೂಮಿಗಳಿಗೆ ಹೋಗ್ತವೆ, ಜೈನ ಎಮ್ಮೆಗಳು ಕಲ್ಪವಾಸಿ ದೇವಾಗಿ ಹುಟ್ಟುತ್ತವೆ, ಭವನತ್ರಿಕದಲ್ಲಿ ಹೋಗಲ್ಲ. ಎಮ್ಮೆ ಸ್ವತಃ ತಾನು ಜೈನಿತ್ತು ಅಂತಂದ್ರೆ ಭವನತ್ರಿಕದಲ್ಲಿ ಹೋಗುವುದೇ ಇಲ್ಲ, ನಿಶ್ಚಿತ. ಸಿದ್ಧಾಂತದ ವಿಷಯ, ಬರೆದಿಟ್ಟ ವಿಷಯ, ನಿಯಮದಿಂದ ವೈಮಾನಿಕ ದೇವತೆಗಳಲ್ಲಿ ಜನ್ಮ ತಾಳ್ತದೆ. ಸ್ವರ್ಗದಲ್ಲಿ ಒಂದೇ ಸ್ವರ್ಗದಿಂದ ಹಿಡ್ಕೊಂಡು ಎಲ್ಲಿ ತನಕ ಹೋಗಬಹುದು? ಒಂದು ಎಮ್ಮೆ ಪಂಚಮ ಕಾಲದ ಎಮ್ಮೆ 16ನೇ ಸ್ವರ್ಗದವರೆಗೆ ಹೋಗಬಹುದು. ಚಾರ್ಟ್ ಹಚ್ಚಿತ್ತಲ್ಲ, ನೆನಪು ಬಂತಲ್ಲ. ಹಾ, ಸಮ್ಯಕ್ ದೃಷ್ಟಿ 4ನೇ ಗುಣಸ್ಥಾನವರ್ತಿ ಮತ್ತು 5ನೇ ಗುಣಸ್ಥಾನವರ್ತಿ ಈ ಎರಡೂ ತಿರ್ಯಂಶ ಪ್ರಾಣಿಗಳು ಎಲ್ಲಿಂದ ಎಲ್ಲಿ ತನಕ ಹೋಗಬಹುದು? 1ನೇ ಸ್ವರ್ಗದಿಂದ 16ನೇ ಸ್ವರ್ಗದವರೆಗೆ ಹೋಗಿ ಜನ್ಮ ತಾಳ್ತವೆ ಅಂತಕ್ಕಂಥದ್ದು ತೀರ್ಥಂಕರರ ವಾಣಿ ಇದೆ, ಉಪದೇಶ ಇದೆ. ಆದರೆ 1ನೇ ಗುಣಸ್ಥಾನದಲ್ಲಿರತಕ್ಕಂತಹ ತಿರ್ಯಂಶ ಜೀವ ಅದು ಹೆಚ್ಚೆಂದರೆ ಎಲ್ಲಿ ತನಕ ಹೋಗಬಹುದು? 12ನೇ ಸ್ವರ್ಗ ತನಕ ಹೋಗಬಹುದು. ಎಲ್ಲಿಂದ? ಭವನತ್ರಿಕದಿಂದ. ಭವನತ್ರಿಕದಿಂದ 12ನೇ ಸ್ವರ್ಗ. ಮನುಷ್ಯರಿಗೂ ಅಷ್ಟೇ, ಮನುಷ್ಯರು ಕೂಡ ಸಮ್ಯಕ್ತವನ್ನು ಧರಿಸಿಲ್ಲ, ಮಿಥ್ಯಾತ್ವವನ್ನು ಬಿಟ್ಟಿಲ್ಲ ಅಂತಂದ್ರೆ ಅಂಥವರು ಒಂದು ಭವನತ್ರಿಕದಿಂದ ಹಿಡ್ಕೊಂಡು ಹೆಚ್ಚೆಂದ್ರೆ 12ನೇ ಸ್ವರ್ಗ. ಬೇಕಾದಂತಹ ಸೌನನಿದ್ರು 12ನೇ ಸ್ವರ್ಗ ತನಕ ಹೋಗಬಹುದು. ಆದರೆ ಅದೇ ಮನುಷ್ಯ ದಿಗಂಬರ ಮುನಿಯಾದ ದ್ರವ್ಯ ಸಂಯಮಿಯಾದ ಅಂತಂದ್ರೆ ಎಲ್ಲಿ ತನಕ ಹೋಗಬಹುದು? 1ನೇ ಗುಣಸ್ಥಾನದಿಂದ 1ನೇ ಗುಣಸ್ಥಾನದಲ್ಲಿ ಇರುವಂತಹ ಮನುಷ್ಯ 1ನೇ ಸನಂದವನು 16ನೇ ಸ್ವರ್ಗ, ಮತ್ತು ದ್ರವ್ಯಲಿಂಗಿ ಇದ್ರೂ 16ನೇ ಸ್ವರ್ಗ. ನೋಡ್ರಿ, ಎಲ್ಲ ಸಿದ್ಧಾಂತ ಇದೆ. ಯಾರು ಎಲ್ಲಿ ತನಕ, ಯಾರು ಏನ್ ಮಾಡಿದ್ರು, ಎಷ್ಟು ಮಾಡಿದ್ರು, ಆ ಲೆಕ್ಕದಿಂದ ತೂಕ ಮಾಡಿ ಕರ್ಮ ನಿಮಗೆ ತೂಕ ಮಾಡಿ ಕಳಿಸ್ತದೆ. ಏನ್ ಮಾಡಿದ್ದಿ, ಯಾವ ಗುಣಸ್ಥಾನದೊಳಗಿದ್ದಿ, ಎಷ್ಟು